ಚರ್ಚೆ ವಿಷಯ ನಮಗೆಲ್ಲ ತಿಳಿದಿರೋ ಹಂಗೆ ಸ್ವರ್ಗ ಮತ್ತು ನರಕಗಳು ಅಂದರೆ ಏನು, ಈ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಈ ನರಕ ಅನ್ನೋದು ಮೊದಲು ನಾವು ಕನ್ಸಿಡರ್ ಮಾಡಿದ್ರೆ, ಇದು ಡಿಕ್ಷನರಿ ಮೀನಿಂಗ್ನಲ್ಲಿ ಪ್ರೇತಲೋಕ, ಮೃತರ ಲೋಕ, ನರಕ, ಶಾಶ್ವತ ಶಿಕ್ಷೆಗೆ ಗುರಿಯಾದ ಆತ್ಮಗಳು ಮತ್ತು ದುರ್ದೇವತೆಗಳನ್ನು ಯಾತನೆಯನ್ನು ಅನುಭವಿಸುವ ಲೋಕ. ಕ್ರೈಸ್ತರು ನಮ್ಮ ಮಾಲಿನ್ಯವನ್ನು ತೊಡೆದು ಹಾಕುವ ಸ್ಥಾನವೆಂದು ಹೇಳ್ತಾರೆ. ಅದೇ ಹಿಂದೂ ತತ್ವಶಾಸ್ತ್ರದಲ್ಲಿ ಇದನ್ನು ಬೋರ್ಲೋಕ ಅಂತ ಕರೀತಾರೆ. ಈ ಎಲ್ಲೋ ಈ ಏನು ಇದು ನರಕ, ಒಂದು ಗ್ರೀಕ್ ಪದದ ಹೆಡೀಸ್ ನಿಂದ ಬಂದಿದೆ ಅಂತ ನಮ್ಮ ಎಚ್ ಪಿ ಜಿ ಅವರು ತಿಳಿಸ್ತಾರೆ. ಇದು ಹೆಡೀಸು ಏನಂದರೆ, ಇದರದ ಒಂದು ಕಣ್ಣಿಗೆ ಕಾಣದ ಅಗೋಚರವಾದ ಅಂದರೆ ಕತ್ತಲೆ ಪ್ರದೇಶ ಎಂದು, ಅದರ ಒಂದು ಭಾಗ ನರಕ, ಅಧೋಲೋಕ ಅತ್ಯಂತ ಕೆಳಗಿನ ಮತ್ತು ಅಥವಾ ಯಮಲೋಕ ಶಿಕ್ಷೆ ಕೊಡುವ ಸ್ಥಳ ಅಂತ ಇದಕ್ಕೆ ಒಂದು ವಿವರಣೆ ಕೊಡ್ತಾರೆ. ಈ ಹೇಡೀಸು ಇದರದ ಡಿಕ್ಷನರಿ ಮೀನಿಂಗು ಇದರದ್ದು ಅಧೋಲೋಕ, ಮೃತರ ಆತ್ಮಗಳ ಲೋಕ. ಸಾಧಾರಣ ಅಥವಾ ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದ ಮತ ಧರ್ಮಗಳಲ್ಲಿ ಅಂದರೆ ಎಕ್ಸೋಟರಿಕ್ ರಿಲಿಜನ್ಸ್, ಬ್ರಾಹ್ಮಣರು, ಬುದ್ಧಿಸ್ಟು, ಪಾರ್ಸಿ ಧರ್ಮ, ಆಮೇಲೆ ಮಹಮ್ಮದ್ರನ್ಸು, ಯಹೂದ್ಯರು ಮತ್ತು ಇತರೆ ಮತ ಸಿದ್ಧಾಂತಗಳ ಪ್ರಕಾರ ಈ ನರಕ ಎಂಬುದು ಒಂದು ಕತ್ತಲು ಮತ್ತು ಒಂದು ಕಡು ಬಿಸಿಲಿನ ಸ್ಥಳ ಅಂತ ಒಂದು ವರ್ಣನೆ ಕೊಡ್ತಾರೆ. ಇಲ್ಲಿ ಒಂದು ಕಲ್ಪನೆ ಇದೆ, ಇದನ್ನು ಈಜಿಪ್ಟ್ನ ಒಂದು 17-18 ಅರಸು ಮನೆತನದವರು ಏನು ಹೇಳೋರು ಅಂದರೆ, ಆಗಲಿಂದನೂ ಇದನ್ನು ಈ ಹೆಲ್ಲು ನರಕ ಎಂಬುದು ಬೆಂಕಿಯಿಂದ ಶಿಕ್ಷೆ ವಿಧಿಸುವ ಸ್ಥಳವೆಂದು ತಿಳಿಸುವರು. ಈ ರೀತಿ ನರಕ ಎಂಬ ಸುಟ್ಟು ಭಸ್ಮ ಮಾಡುವ ಒಂದು ಆತ್ಮಗಳಿಗೆ ಯಮಯಾತನೆ ಕೊಡುವ ಒಂದು ಚಿತ್ರದ ಸ್ಥೂಲ ಚಿತ್ರ ಇದೆ. ಭಯಂಕರವಾದ ಮೂಢನಂಬಿಕೆಯನ್ನು ಮೌಢ್ಯ ಅಥವಾ ಅಮಾಯಕರ ಶ್ರೀಸಾಮಾನ್ಯನ ಮನಸ್ಸಿನಲ್ಲಿ ನೆಲೆಗೊಂಡಿತ್ತು. ನಮಗೆಲ್ಲ ಇದು ಈ ರೀತಿ ನಾವೆಲ್ಲ ಅನುಭವಿಸಿದ್ದೀನಿ. ನಾನು ಚಿಕ್ಕವನಾಗಿರ್ಬೇಕಾದ್ರೆ ಹಿಂದೆ ಹಳ್ಳಿಗೆಲ್ಲ ಒಂದು ಡಬ್ಬದಲ್ಲಿ ಒಂದು ಫೋಟೋಗಳನ್ನ ತೋರಿಸಿ ಅದರಲ್ಲಿ ಮಕ್ಕಳಿಗೆ 2-3 ಕಡೆ ಒಂದು ವಿಂಡೋಗಳು ಮಾಡಿ ನರಕ ನೋಡಿ, ಸ್ವರ್ಗ ನೋಡಿ, ಬಾಂಬೆ ನೋಡಿ, ಡೆಲ್ಲಿ ನೋಡಿ, ಕಲ್ಕಟ್ಟೆ ನೋಡಿ ಅಂತ ಒಬ್ಬರು ಹಿಂಗೆ ತೊಗೊಂಬರೋರು ಹಳ್ಳಿಗೆ. ಆಗ ನಮ್ಮ ತಾಯಿ ಹೇಳೋರು, ಇದೆಲ್ಲ ನೋಡಬೇಡಿ, ಅದನ್ನೆಲ್ಲ ನಿಮ್ಗೆ ಹೆದರಿಕೆ ಆಯ್ತದೆ ಅಂತ ಆದ್ಬಿಟ್ಟು. ಸೊ ಅದನ್ನು ಈ ಚಿತ್ರ ಇದನ್ನು ಹೇಳ್ತಾವ್ರೆ ನಮಗೆ. ಈ ರೀತಿ ಒಂದು ಶ್ರೀಸಾಮಾನ್ಯದಲ್ಲಿ ಇವತ್ತು ಅದೆಲ್ಲ ವಾಡಿಕೆ ಇದೆ, ಸ್ವರ್ಗ ಅಂದ್ರೆ ಹೀಗಿದೆ, ನರಕ ಅಂದ್ರೆ ಹೀಗಿದೆ. ಸೊ ಈ ರೀತಿ ನಮಗೆ ಒಂದು ಇದು ಈಜಿಪ್ಟ್ನವರಾಗಿತ್ತು ಅಂತ ಇದನ್ನು ಹೇಳ್ತಾರೆ. ಇದನ್ನು ಇದು ಏನು ಅಂದರೆ, ಇದು ಕೇವಲ ಈಜಿಪ್ಟ್ನವರಾಗಿತ್ತು, ಮತ್ತು ಕೆಲವರು ಈ ನರಕ ಎಂಬುದು ಒಂದು ತಳ ಕಾಣದ ಒಂದು ಗುಂಡಿ, ಬಾಟಮ್ಲೆಸ್ ಪಿಟ್, ಇಲ್ಲಿ ಬೆಂಕಿಯ ಒಂದು ದೊಡ್ಡ ಕೆರೆ ಇದೆ, ಆ ಬೆಂಕಿ ಕೆರೆಗೆ ಪಾಪ ಮಾಡಿದವರನ್ನು ಸಜೀವವಾಗಿ ಅಲ್ಲಿ ಎಸೆಯೋದು ಅಂತ ಒಂದು ಕಲ್ಪನೆ ಇತ್ತು. ಸೊ ಈಗ ಈ ಡಿಕ್ಷನರಿ ಮೀನಿಂಗು ಹೆವೆನ್, ಈಗ ಹೆವೆನ್ಗೆ ನಾವು ಹೋದಾಗ ಇದು ಸಾವಿನ ನಂತರ ಹೋಗುವ ಒಳ್ಳೆಯ ಸ್ಥಳವೆಂದು ಭಾವಿಸಲಾಗಿರುತ್ತದೆ. ಕೆಲವು ಧರ್ಮಗಳಲ್ಲಿ ದೇವರ ಮತ್ತು ದೇವತೆಗಳ ವಾಸಸ್ಥಳ ಎಂದು ಪರಿಗಣಿಸಲಾಗಿದೆ. ಸ್ವರ್ಗ ಇದನ್ನು ದೇವಲೋಕ, ಆನಂದಧಾಮ, ಆಕಾಶದಿಂದ ಆಚೆ ಇರುವುದೆಂದು ಪ್ರತೀತಿಯುಳ್ಳ ಊರ್ಧ್ವಲೋಕಗಳಲ್ಲಿ ಎಲ್ಲಕ್ಕಿಂತ ಮೇಲಿರುವ ದೈವಲೋಕ ಅಂತ ಇದನ್ನು ಡಿಕ್ಷನರಿ ಮೀನಿಂಗ್ ಹೇಳ್ತೀವಿ. ಈಗ ನಾವೀಗ ಏನು ಒಂದು ಚರ್ಚೆಯ ವಿಷಯ, ಈ ಥಿಯಾಸಫಿ ಗುಪ್ತವಿದ್ಯೆ ಅಥವಾ ಬ್ರಹ್ಮವಿದ್ಯೆಯ ಒಂದು ಆಧಾರದ ಮೇಲೆ ಇದನ್ನು ನಾವೀಗ ಚರ್ಚೆ ಮಾಡಬೇಕು. ಇದೆಲ್ಲ ಒಂದು ಕಲ್ಪನೆ, ಒಂದು ಮೂಢನಂಬಿಕೆ. ಶ್ರೀಸಾಮಾನ್ಯದಲ್ಲಿ ಏನಿತ್ತು ಸ್ವರ್ಗ ನರಕದ ಬಗ್ಗೆ ಎಲ್ಲ ಒಂದು ನಮಗೆ ಒಂದು ಪಿಕ್ಚರ್, ಒಂದು ಐಡಿಯಾ ಬಂತು. ಈಗ ನಮ್ಮ ಈ ತತ್ವಶಾಸ್ತ್ರ ಏನು, ಈ ಗುಪ್ತ ವಿದ್ಯೆ ಅಥವಾ ಥಿಯಾಸಫಿ ಮೂಲಕ ಏನು ನಮ್ಮ ಮಾಸ್ಟರ್ಸ್ ಏನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದು ಹೇಳೋಣ. ಇದು ಈ ಸ್ವರ್ಗ ಅಥವಾ ದೇವಚಾನ ಎಂಬುದು ಎರಡು ಭೂಲೋಕಗಳ ನಡುವೆ ಬರುವಂಥ ಒಂದು ಸ್ಥಿತಿ. ಇದು ಜಾಗನೂ ಅಲ್ಲ ಅಥವಾ ಒಂದು ಪ್ರದೇಶನೂ ಅಲ್ಲ, ಒಂದು ಸ್ಥಿತಿ ಅಂತ ಹೇಳ್ತಾರೆ. ಇದು ಒಂದು ಅವಸ್ಥೆ. ಆದ್ದರಿಂದ ಈಗ ನಾವು ಜೀವಿಗಳ ಮತ್ತು ವಸ್ತು ಪ್ರಪಂಚದ ವಿಕಾಸವನ್ನು, ವಿಕಾಸದ ತತ್ವ, ಈಗೆಲ್ಲ ನಾವು ಸಂಸರಣೆ ಮಾರ್ಗದಲ್ಲಿ ಇದ್ದೀವಿ, ಪ್ರತಿಯೊಂದು ಸಂಸರಣೆ ಆಗಿದೆ, ಎವಲ್ಯೂಷನ್ನಲ್ಲಿ ಹೋಗ್ತಾ ಇದ್ದೀವಿ ನಾವು. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಮರಣಾನಂತರ ಮತ್ತು ಪುನರ್ಜನ್ಮ ಪಡೆಯೋ ಮುಂದ ಅವನ ಸ್ಥಿತಿಗತಿಗಳನ್ನ ನೋಡಬೇಕು. ಮರಣಾನಂದ ಮುಂಚೆ ಎಲ್ಲಿದ್ದ ಅವನು, ಮರಣ ಆದ್ಮೇಲೆ ಎಲ್ಲಿ ನಾವು ಹೋಗ್ತೀವಿ, ಅದು ಒಂದು ಸ್ಥಿತಿಗತಿಗಳನ್ನ ನಾವೀಗ ವಿಮರ್ಶೆ ಮಾಡೋಣ. ಈಗ ಈಗ ನಾವು ಏನು ಈ ಗುಪ್ತವಿದ್ಯೆ ಅಥವಾ ಈ ಬ್ರಹ್ಮವಿದ್ಯೆ ಒಂದು ದಲ್ಲಿ ಈ ಸ್ವರ್ಗ ನರಕಗಳು ಎಲ್ಲಿವೆ, ಅವು ಏನು, ಅವ ಸ್ಥಿತಿ ಏನು, ಅವು ಅವಸ್ಥೆಗಳೇ, ಅವು ಸ್ಥಿತಿಗಳೇ, ಅಥವಾ ಅವು ಸ್ಥಳನೇ ಅಥವಾ ಜಾಗಗಳೇ ಅಂತ ನಮ್ಮ ಕ್ವಶನ್ ಮಾಡ್ತಾವ್ರೆ. ಈ ಅನಂತವಾದ ಆಕಾಶ, ಇಲ್ಲಿ ಖಾಲಿ ಜಾಗ ಎಲ್ಲ ಬೇಕಾದಷ್ಟಿದೆ, ಇಲ್ಲಿ ನಾವು ಸತ್ ನಂತರ ಹೋಗುವಂಥ ಮತ್ತು ಅಲ್ಲಿಂದ ಬರುವಂಥ ನಾವು ಕಂಡುಕೊಂಡಿರುವ ಒಂದು ಗೊತ್ತಾದ ನಿರ್ದಿಷ್ಟವಾದ ಒಂದು ಜಾಗ ಅಂತ ನಾವು ಒಂದು ಕಲ್ಪನೆ ಇದೆ ನಮ್ಮಲ್ಲಿ. ಆದರೆ ಇದೇ ಎಂಬ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತವೆ ಎಲ್ಲರೂ ಶ್ರೀಸಾಮಾನ್ಯರಲ್ಲಿ. ಆದ್ದರಿಂದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವಾಗಿ ನಾವು ಮೊದಲು ಮಾನವನ ದೇಹ ಹೇಗೆ ಸಂಯೋಜನೆ ಹೊಂದಿದೆ, ಮಾನವ ಅಂದರೆ ಏನು, ಇವನ ಮೂಲ ಏನು, ಏನೇನಿದೆ ಇವನಲ್ಲಿ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಕಾನ್ಸ್ಟಿಟ್ಯೂಷನ್ ಆಫ್ ಬಾಡಿ ಮ್ಯಾನ್ ಕಂಪ್ಲೀಟ್ ನೋಡಬೇಕು. ಈಗ ವೇದಾಂತ ಹಿಂದೂ ನಮ್ಮ ತತ್ವಶಾಸ್ತ್ರದ ಪ್ರಕಾರ ಈ ಮಾನವ ದೇಹನ ಸಂಯೋಜನೆ ಏನು ಅಂದರೆ ಪಂಚಕೋಶಗಳು ಅಂತ ಒಂದು ಬ್ರ್ಯಾಂಚ್ ಮಾಡಿದರೆ, ಡಿವೈಡ್ ಮಾಡಿದರೆ. ಇದರಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ ಅಂತ ಐದು ಭಾಗ ಮಾಡಿದೆ. ಆದರೆ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಇದನ್ನು ಏಳು ಭಾಗಗಳಾಗಿ ವಿವರಣಿಸಿದೆ, ಏಳು ವಿಭಾಗಗಳಾಗಿ. ಅಂದರೆ ಕೆಳಗಿನ ಒಂದು ನಾಲ್ಕು ಕೋಶದಲ್ಲಿ ಸೇರಿದಂಗೆ ಕೆಳಗಿನ ನಾಲ್ಕು ಭಾಗ ಅಂಶ, ಅದರಲ್ಲಿ ಮತ್ತೆ ಮೇಲಿನ ಒಂದು ಉನ್ನತವಾದ ಅಂಶ ಒಂದು, ಇದು ಒಂದು ಎರಡು ಭಾಗ ಇದೆ ಅಂತ ಇದನ್ನು ಭಾಳ ವಿಮರ್ಶವಾಗಿ ಕೂಲಂಕುಷವಾಗಿ ಹೇಳ್ಕೊಂಡವರು. ನಾವು ಇದರಲ್ಲಿ ಕೂಲಂಕುವಾಸಿ ಇರೋದ್ರಿಂದ ಇದರಲ್ಲೆಲ್ಲ ಡೀಟೇಲ್ಸ್ ಇರೋದ್ರಿಂದ ನಾವು ಇದನ್ನೇ ನಾವು ಪರಿಗಣನೆಗೆ ತಗೋಬೇಕು. ನಾವು ಈಗ ಈ ನಾಲ್ಕು ಅಂಶ ಯಾವ್ಯಾವುದು, ಕೆಳಗಿನ ನಾಲ್ಕು ಅಂಶ, ಇದರಲ್ಲಿ ಸ್ಥೂಲ, ಪ್ರಾಣ, ಲಿಂಗ ಶರೀರ ಅಂದರೆ ಆಸ್ಟ್ರಲ್ ಬಾಡಿ, ಇದನ್ನು ಈ ಸಾನ್ಸ್ಕ್ರಿಟ್ ವರ್ಡ್ನ ಲಿಂಗ ಶರೀರ ಅಂತ ಹೇಳ್ತೀವಿ. ಮತ್ತು ಮೂರನೇದು, ನಾಲ್ಕನೇದು ಕಾಮರೂಪ ಅಥವಾ ಕಾಮದೇಹ, ಇದಕ್ಕೆ ಅನಿಮಲ್ ಸೋಲ್ ಅಂತ ಥಿಯಾಸಫಿನಲ್ಲಿ ಹೇಳ್ತಾರೆ. ಈ ದೈಹಿಕ ಚಲನವನೆಗಳು ಮತ್ತು ಇಂದ್ರಿಯಗಳಿಗೆ ಸಂಬಂಧಿಸಿದ ಭೋಗಗಳಲ್ಲಿ ಆಸಕ್ತಿ ಮತ್ತು ಪಶುತ್ವಕ್ಕೆ ಸಂಬಂಧಿಸಿದ ಕಾಮ ಕ್ರೋಧಾದಿಗಳಲ್ಲಿ ಆಸಕ್ತಿ ಯಾವುದು ಅಂದರೆ ಕಾಮದೇಹ. ಈಗ ಈ ಉನ್ನತವಾದ ಮೂರು ತಂಡ ಏನಿದೆ ಪರ್ಮನೆಂಟ್ ನಮ್ಮಲ್ಲಿ ಇಂಡಿವಿಜುವಾಲಿಟಿ, ಅದು ಇಮ್ಮಾರ್ಟಲ್, ನಾಶ ಹೊಂದದ, ಸಾವಿಲ್ಲದ, ಅಮರ್ತ್ಯ, ಅದು ಯಾವುದು ಅಂದರೆ ಅದರಲ್ಲಿ ನಾವು ಮೂರರ ತಂಡ, ಹೈಯರ್ ಟ್ರಯಾಡ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ ಇದನ್ನು. ಇದಕ್ಕೆ ಮನಸ್ಸು, ಬುದ್ಧಿ, ಆತ್ಮ ಅಂತ ಈ ಮೂರೂ ಒಂದು ನಮ್ಮಲ್ಲಿ ಇರುವಂಥ ನಾಶ ಹೊಂದೋದಿಲ್ಲ, ಸಾವಿಲ್ಲ, ಇದಕ್ಕೆ ಇದು ಬದಲಾವಣೆ ಹೊಂದದ ನಿರ್ವಿಕಾರದ ಒಂದು ತತ್ವ. ಸೊ ಈಗ ಮನಸ್ಸು ಏನು, ಇದು ಮನುಷ್ಯನಿಗೆ ಹೆಸರು ಬರಲಿಕ್ಕೆ ಕಾರಣ ಈ ಮನಸ್ಸೇ ಮುಖ್ಯನೇ. ಈ ಮನಸ್ಸು ಎಲ್ಲಕ್ಕೂ ಆಗು ಹೋಗುವ ಕಾರಣ, ಮನಸ್ಸಿಗೆ ಈ ಮನುಷ್ಯನಲ್ಲಿ ಎಲ್ಲಕ್ಕೂ ಆಗು ಹೋಗುವ ಕಾರಣ ಈ ಮನಸ್ಸೇ. ಈ ಮನಸ್ಸು ಎಲ್ಲ ವರ್ತಮಾನದ, ಈಗಿರುವ ನಾವು, ಭೂತಕಾಲ, ಕಳೆದು ಹೋದದ್ದು, ಮರಣಾಂತರ ಬದುಕು ಮತ್ತು ಭವಿಷ್ಯತ್ ಕಾಲ, ಈ ಮೂರ್ಕೂ ಮನಸ್ಸೇ ಮೂಲ ಅಂತ ನಾವು ಇದನ್ನು ಚೆನ್ನಾಗಿ ತಿಳ್ಕೋಬೇಕು. ಇದನ್ನು ಎಲ್ಲಕ್ಕೆ ಅಂದರೆ ದೇಶ, ಕಾಲ, ವ್ಯಕ್ತಿ ಮೊದಲಾದ ಎಲ್ಲ ಘಟನೆಗಳಿಗೆ, ಎಲ್ಲ ಆಗುಹೋಗುಗಳಿಗೆ, ನಮ್ಮ ಪರಿಸರ, ನಮ್ಮ ಜೀವನ ಪ್ರಕ್ರಿಯೆ ಎಲ್ಲಕ್ಕೂ ಕಾರಣ ಈ ಮನಸ್ಸು. ಈಗ ನಮ್ಮ ಚರ್ಚೆಯ ವಿಷಯ ಈ ಸ್ವರ್ಗ ಮತ್ತು ನರಕದ ಬಗ್ಗೆ ತಿಳಿಬೇಕಾದ್ರೆ ನಾವು ಈ ದೇಹ ಸಂಯೋಜನೆ ಬಗ್ಗೆ ಈಗಾಗಲೇ ವಿವರಿಸಿದಂತೆ ಈ ನಾಲ್ಕನೇ ತತ್ವ ಏನು, ಈ ಕಾಮದೇಹ ಇದೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ವಿಷಯ. ಈಗ ಫಿಸಿಕಲ್ ಬಾಡಿ, ಪ್ರಾಣ, ಕಾಮದೇಹ, ಲಿಂಗ ಶರೀರ ಎಲ್ಲ ಬಿಟ್ಟು ಈಗ ನಾವು ಈ ಕಾಮದೇಹ ಏನಂದರೆ ನಮ್ಮ ಆಗುಹೋಗಲಿಗೆ ಮುಖ್ಯ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ದುರಾಸೆ ಅಥವಾ ಕೇಡಿತನ, ದುರ್ನಡತೆ ಎಲ್ಲಕ್ಕೂ ಮೂಲ ಈ ಕಾಮದೇಹದಲ್ಲಿ ಮುಖ್ಯವಾಗಿ ಇದನ್ನು ಕಾಮದೇಹನ ನಾವು ವಿಮರ್ಶೆ ಮಾಡಬೇಕು. ಇದರಲ್ಲಿ ಈ ಕಾಮದೇಹ ಬಗ್ಗೆ ಕಾಮನೆಗಳು, ಇದನ್ನು ಡಿಸೈರ್ಸು, ಅಂಚೆ ಪಂಚ ವಿಷಯಗಳು, ಲಾಲಸೆ, ಕಾಮ, ದೈಹಿಕ ಮತ್ತು ಮಾನಸಿಕ ತೃಪ್ತಿಗಾಗಿ ಹಾತೊರೆಯದು ಅಥವಾ ರಾಗ ಭಾವೋದ್ರೇಕ, ಕೋಪೋದ್ರೇಕ ಎಲ್ಲ ನಾವು ಈ ಕಾಮಧೇಯದಲ್ಲಿ ಮಿಳಿತಾ ಇರ್ತೇವೆ. ನಾವೀಗ ಮಾನವನ ಎರಡು ಸ್ಥಿತಿ ಏನು ಅಂದರೆ ಅವಸ್ಥೆಗಳು ಬಗ್ಗೆ ನಾವು ಚರ್ಚೆ ಮಾಡೋಣ. ಈಗ ಅಂದರೆ ಮಾನವ ಬದುಕಿದ್ದಾಗ ಏನು ಮತ್ತು ಮರಣಾನಂತರ ಅವನ ಸ್ಥಿತಿಗತಿಗಳು ಏನು ಅನ್ನೋದನ್ನ ಈ ವಿಷಯಕ್ಕೆ ಪೂರ್ವಕವಾಗಿ ನಾವು ತಗೋಬೇಕೀಗ. ಮೊದಲು ಈಗ ಏನು ಅಂದರೆ ಮಾನವನ ಮರಣಾನಂತರ ಸ್ಥಿತಿ, ಅವನು ಮೊದಲು ಕಾಮಲೋಕ ಅಥವಾ ಕಾಮ ಅಥವಾ ಪಂಚ ವಿಷಯಲಾಸಿಗೆ ಸಂಬಂಧಿಸಿದ ಸ್ತರ ಅಂತಸ್ತು ಈ ಕಾಮಲೋಕ ಅನ್ನೋದು ಪ್ಲೇನ್ ಆಫ್ ಡಿಸೈರ್ ಅಂತೀವಿ. ಈ ಪ್ರಾಣ ಈ ದೇಹ ಬಿಟ್ಟ ನಂತರ ಆ ದೇಹದ ಅಂಗಾಂಗಗಳೆಲ್ಲ ತಣ್ಣಗಾಗ್ತವೆ, ಮನುಷ್ಯ ಕಣ್ಣು ಮುಚ್ಚುತ್ತಾನೆ, ಆವಾಗ ಮರಣ ಹೊಂದಿದ ಅಂತ ಅಂದ್ಬಿಟ್ಟು ನಾವು ಡಿಕ್ಲೇರ್ ಮಾಡ್ತೀವಿ. ಈಗ ನಾವು ನಮ್ಮ ದೈಹಿಕ ಮಾನಸಿಕ ಭಾವನಾತ್ಮಕ ಶಕ್ತಿ ಸಾಮರ್ಥ್ಯಗಳು ಅದರ ಸತ್ವವು ಮೆದುಳಿನ ಮೂಲಕ ಹರಿದು ಅವು ನಾವು ಬದುಕಿದ್ದಾಗ ಆದಂಥ ಸಮಗ್ರ ಸಂಪೂರ್ಣ ಜೀವಾವಧಿಯ ಅತ್ಯಂತ ಸೂಕ್ಷ್ಮಾತಿಸೂಕ್ಷ್ಮ ಮತ್ತು ಕ್ಷಣಿಕವಾದ ಪ್ರಭಾವಗಳು ಆ ಘಟನೆಗಳನ್ನ ಆ ಮನಸ್ಸಿನ ಮೇಲೆ ಉಂಟಾದ ಅಸ್ಪಷ್ಟವಾದ ಭಾವನೆ ಅಭಿಪ್ರಾಯ ಪ್ರಭಾವಗಳು ಅವೆಲ್ಲ ಮುದ್ರೆ ಒತ್ತವೆ ಅಂತ ಹೇಳ್ತಾರೆ. ಕಂಪ್ಲೀಟಾಗಿ ಎಲ್ಲ ಪೂರ್ತಿಯಾಗಿ ರೆಕಾರ್ಡ್ ಆಗ್ತದೆ. ನಾವೇನು ಅಂದ್ಕೊಂಡಿರ್ತೀವಿ ನಮ್ಗೆ ಯಾರು ನಮ್ಗೆ ಗೊತ್ತಿಲ್ಲ ಇದು ನಾವು ಮಾಡಿಲ್ಲ ಇದನ್ನ ದೃಶ್ಯ ಸನ್ನಿವೇಶ ಸಂದರ್ಭಗಳು ಆ ಚಿತ್ರಗಳು ಎಲ್ಲ ಪೂರ್ತಿಯಾಗಿ ಆ ಮನಸ್ಸಿನಲ್ಲಿ ಅಚ್ಚುತ್ತವೆ. ಹೀಗೆ ನಾವು ಒಂದು ಸಿನಿಮಾದಲ್ಲಿ ಒಂದು ನಾಟಕದಲ್ಲಿ ಒಂದು ನಾಟಕದ ರಂಗ ಒಂದು ಸಿನಿಮಾ ನೋಡಿದಾಗ ಅದರಲ್ಲಿ ಸಂಗೀತ ನಟನೆ ನಾಟ್ಯ ನೃತ್ಯ ಗಾಯನ ಹೀಗೆ ಎಲ್ಲನೂ ಏನು ಒಂದು ರೆಕಾರ್ಡ್ ಆಗ್ತದೆ. ಅದೇ ರೀತಿ ನಮ್ಮೆಲ್ಲ ಜೀವನ ಪೂರ ಎಲ್ಲನೂ ನಾವೇನು ಒಂದು ಸಣ್ಣದ ಒಂದು ಸಣ್ಣ ಅಂಶನೂ ಬಿಡದಂಗೆ ಪೂರ್ತಿಯಾಗಿ ಇದೆಲ್ಲ ರೆಕಾರ್ಡ್ ಆಗ್ತದೆ. ಇದು ಅಚ್ಚೊತ್ತವೆ, ಇದು ಇಂಪ್ರೆಷನ್ಸ್ ಮುದ್ರೆ ಒತ್ತಾ ಇರ್ತದೆ. ಇದು ಇದನ್ನು ಯಾರೂ ಇದು ಎಷ್ಟು ಕರಾರುವಾಕಾಗಿ ನಡೀತದೆ ಅಂತ ಅಂದರೆ ಇದು ಮನುಷ್ಯನ ಮಾಡೋಕ್ಕಾಗಲ್ಲ. ಇದನ್ನು ಇದನ್ನು ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ. ಇದನ್ನು ರೆಕಾರ್ಡ್ ಮಾಡೋ ಕರಣಿಕರು ಅವ್ರಿಗೆ ಕಣ್ಣಿನ ರೆಪ್ಪೆ ಇಲ್ಲ, ಅದು ಯಾವಾಗಲೂ ಎಚ್ಚರವಾಗಿರ್ತಾರೆ. ಆ ರೀತಿ ಅದನ್ನೆಲ್ಲ ಪೂರ್ತಿಯಾಗಿ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾರೆ ಅಂತ. ಅದು ಒಂದು ಕಲ್ಪನೆ ಅದು. ಆದರೆ ನಿಜವಾಗಿ ನಡೆಯೋದು ಇದು ನಮ್ಮ ಮನಸ್ಸಿನಲ್ಲಿ ಇದೆಲ್ಲನೂ ಮುದ್ರೆ ಹೋಗ್ತಾ ಇರೋದು. ನಮ್ಮಲ್ಲಿರೋ ಆ ಒಂದು ಉನ್ನತ ಆತ್ಮ ಏನಿದ್ದಾನೆ, ಆತ್ಮಬುದ್ಧಿ ಮನಸ್ಸು, ಅದರಲ್ಲಿರೋದು ಒಂದು ಪ್ರಭಾವದಿಂದ ಇದೆಲ್ಲ ಪೂರ್ತಿಯಾಗಿ ರೆಕಾರ್ಡ್ ಆಗ್ತದೆ. ಈ ರೀತಿ ಮಹತ್ವಪೂರ್ಣವಾದ ಕಾರ್ಯ ಮುಗಿದ ನಂತರ ಇದೆಲ್ಲ ಮುಗಿದ ಮೇಲೆ ಈ ಏನು ಈ ಲಿಂಗ ಶರೀರ ಅಂದರೆ ಆಸ್ಟ್ರಲ್ ಬಾಡಿ ಮತ್ತು ಪ್ರಾಣ ಈ ಭೌತಿಕ ಶರೀರದಿಂದ ಬೇರ್ಪಡ್ತದೆ. ಬೇರ್ಪಟ್ಟು ಈ ಉಳಿದ ಐದು ತತ್ವ ಕಾಮಲೋಕದಲ್ಲಿ ಬಂತವೆ. ಈಗ ಸ್ವಾಭಾವಿಕವಾಗಿ ನಾವು ಈ ಶರೀರನ ಮೂರು ಭಾಗವಾಗಿ ನಾವು ವಿಂಗಡಿಸ್ಕೊಳ್ಳೋಣ ಅಂತ ಈಗ ಚರ್ಚೆ ವಿಷಯಕ್ಕೆ ತಗೊಳ್ಳೋಣ. ಅಂದರೆ ನಮಗೆ ಕಣ್ಣು ಕಾಣುವಂಥ ಒಂದು ಭೌತಿಕ ಶರೀರ ಮತ್ತು ಅದಕ್ಕೆ ಸೇರಿದ ಪಂಚಭೂತಗಳು ಮತ್ತು ಪ್ರಾಣ ಇವು ವಿಭಜನೆ ಹೊಂದಿ ತಮ್ಮ ತಮ್ಮ ನಿಗದಿತ ಒಂದು ಭೌತಿಕ ವಿಭಾಗಕ್ಕೆ ಅವೆಲ್ಲ ಹೋಗಿ ಸೇರ್ಕೊಳ್ತವೆ. ನಾವು ಮಣ್ಣು ಮಾಡಿದಾಗಲೋ ಅಥವಾ ಸುಟ್ಟಾಗಲೋ ಅವು ಏನು ಪಂಚಭೂತಗಳು ಎಲ್ಲ ಹೋಗಿ ಅದು ಸೇರಿಕೊಂಡು ಅವ್ರನ್ನಲ್ಲಿ ಒಂದಾಗ್ತವೆ. ನೆಕ್ಸ್ಟು ಎರಡನೇದು ಕಾಮರೂಪ ಅಂದರೆ ಲಿಂಗ ಶರೀರ ಆಸ್ಟ್ರಲ್ ಬಾಡಿ ಮತ್ತು ಕಾಮಧೇಯ ಡಿಸೈರ್ ಬಾಡಿ ಪ್ಯಾಷನ್ಸ್ ವಿಷಯ ಲಾಲಸೆ ದೈಹಿಕ ಮತ್ತು ಮಾನಸಿಕ ತೃಪ್ತಿಗಾಗಿ ಹಾತೊರೆಯದು. ನಾವು ಯಾವಾಗಲೂ ನಾವು ಭೌತಿಕ ಪ್ರಪಂಚದಲ್ಲಿ ಎಲ್ಲದಕ್ಕೂ ಹಾತೊರಿತಾ ಇರ್ತೀವಿ. ಆ ತೃಪ್ತಿ ಮಾನಸಿಕ ತೃಪ್ತಿ ಇರಬೇಕು, ದೈಹಿಕ ತೃಪ್ತಿ ಇರಬೇಕು, ಸುಖ ಇರಬೇಕು, ಸಂತೋಷ ಇರಬೇಕು. ನಾವು ಹಾತೊರಿತಾ ಇದ್ದಾಗ ಇದೆಲ್ಲ ಕಾಮಲೋಕದ ಕಾಮದೇಹದ ಒಂದು ತೃಷೆ. ಆ ತೃಷೆಯಲ್ಲಿ ನಾವು ಇದೆಲ್ಲನೂ ಅನುಭವಿಸ್ಬೇಕು ಅಂತ ನಾವು ಹಾತೊರಿತಾ ಇರ್ತೀವಿ. ಅಂದರೆ ರಾಗಭಾವ ಇದರಲ್ಲಿ ರಾಗಭಾವ ಅಂದರೆ ಪ್ಯಾಷನ್ಸ್ ಆ್ಯಂಡ್ ಡಿಸೈರ್ಸ್ ಏನು ಬರುತ್ತೆ. ಕೋಪೋದ್ರೇಕ ನಮ್ಗೆ ಆಗದೇ ಇದ್ದವ್ರ ಮೇಲೆ ಕೋಪ ಮಾಡ್ಕೋತೀವಿ, ನಮ್ಗೆ ಯಾವ್ದು ದೊರಕಲಿಲ್ಲ ಅದ್ರ ಮೇಲೆ ಒಂದು ಅಸಡ್ಡೆ ತೋರಿಸೋದು, ಇನ್ನೊಬ್ರಿಗೆ ಮೇಲ್ಮಟ್ಟದಲ್ಲಿ ಬಂದರೆ ಅವ್ರಿಗೆ ಅಸೂಯೆ ಮಾಡೋದು, ಹೀಗೆ ತೀವ್ರ ಆಸಕ್ತಿ ಇದೆಲ್ಲ. ಏನು ಈ ಪ್ಯಾಷನ್ಸ್ ಆ್ಯಂಡ್ ಡಿಸೈರ್ಸ್ ಅಂದರೆ ಮನುಷ್ಯನಲ್ಲಿ ಇದರಷ್ಟು ಒಂದು ಪ್ರಭಾವಿತವಾದ ಒಂದು ಅಂಶ ಅಂದರೆ ಇದಿಷ್ಟು ಇದು ರೂಲಿಂಗ್ ಪವರ್ ಇದರಲ್ಲಿ ಮನುಷ್ಯನಲ್ಲಿ. ಮೂರನೇದು ಮಾನವವಾದ ಅಮರ್ತ್ಯ, ಇವನು ಸಾವಿಲ್ಲ ಇವನಿಗೆ, ಇವನು ಉನ್ನತ ಶಾಶ್ವತ ನಿರ್ವಿಕಾರ ತತ್ವ ಆತ್ಮ ಬುದ್ಧಿ ಮನಸ್ಸು. ಇವನು ಮಾನವನಿಗೆ ಸಂಬಂಧಪಟ್ಟ ದೇಹ ಬೇರ್ಪಟ್ಟ ನಂತರ ದೇವತೆಗಳ ವಾಸಿಸುವ ಎರಡು ಭೂಲೋಕಗಳ ಮಧ್ಯೆ ಬರುವಂತ ಒಂದು ಮಾನಸಿಕ ಸ್ಥಿತಿ ಇದು. ಈ ಜಾಗ ಪ್ರದೇಶವಲ್ಲ, ಒಂದು ಜಾಗವಲ್ಲ, ಇದು ಒಂದು ಸ್ಥಿತಿ ಅಂತ ಹೇಳ್ತಾರೆ. ಈ ಅಮರ್ತ್ಯ ಮಾನವ ಎಲ್ಲ ಶರೀರಗಳನ್ನು ಬಿಟ್ಟು ಅವನ ನಿಜವಾದ ನೆಲೆಗೆ ಏನು ನಿಜವಾದ ನೆಲೆ ಅಲ್ಲ ಅದು, ಒಂದು ತಾತ್ಕಾಲಿಕವಾದ ಒಂದು ಏನು ನಾವು ಸ್ವರ್ಗ ಅಥವಾ ಈ ಇದರಲ್ಲಿ ತೇಜಸ್ವಿ ವಾಂಗ್ಮಯದಲ್ಲಿ ಇದನ್ನ ದೇವಚಾನ ಅಂತ ಕರಿತೀವಿ. ಇದು ಒಂದು ಜಾಗನೂ ಅಲ್ಲ, ಇದು ಒಂದು ಪ್ರದೇಶನೂ ಅಲ್ಲ. ಇದು ಮುಖ್ಯವಾಗಿ ಕಾಮಲೋಕದ ಬಗ್ಗೆ ನಾವೀಗ ಚರ್ಚೆ ಮಾಡೋಣ. ಯಾಕೆಂದರೆ ನಾವು ನರಕದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಫಸ್ಟು ಈ ಕಾಮಲೋಕದ ಕಾಮದೇಹ ಮತ್ತು ಕಾಮಲೋಕದ ಬಗ್ಗೆ ನಾವು ಪೂರ್ಣವಾಗಿ ವಿಮರ್ಶೆ ಮಾಡಬೇಕು. ಈ ಕಾಮಲೋಕ ಒಂದು ಒಂದು ಸೂಕ್ಷ್ಮವಾದ ಸ್ತರ ಎಂದು ಒಂದು ಒಂದು ಸ್ತರ ಅಂತ ಹೇಳ್ತೀವಿ, ಒಂದು ಸ್ಟೇಟ್, ಅದು ಒಂದು ಪ್ಲೇನು. ಭೂಲೋಕದ ಬಗ್ಗೆ, ಭೂಲೋಕದ ಒಳಗೆ ಮತ್ತು ಹೊರಕ್ಕೆ ಸುತ್ತಲೂ ಆವರಿಸಿದೆ ಇದು ಈ ಕಾಮಲೋಕ. ಇದು ಭೌತಿಕ ಅಥವಾ ಸ್ಥೂಲ ದೇವತೆಗಳು, ಭೌತಿಕ ಅಥವಾ ಸ್ಥೂಲ ಮತ್ತು ದೇವತೆಗಳು ವಾಸಿಸುವಂಥ ಸ್ವರ್ಗ ಅಥವಾ ದೇವಲೋಕದ ಮಧ್ಯೆ ಬರುವಂಥ ಸೂಕ್ಷ್ಮವಾದ ಒಂದು ಸ್ಥರ, ಒಂದು ಕ್ಷೇತ್ರ. ಇದು ಕಾಮಲೋಕಕ್ಕೂ ಮತ್ತೆ ದೇವತೆಗಳು ವಾಸ ಮಾಡೋದಕ್ಕೂ ಮಧ್ಯದ ಬರುವಂಥ ಒಂದು ಜಾಗ ಇದು. ಇಲ್ಲಿ ಈ ನಾಲ್ಕನೇ ತತ್ವಕ್ಕೆ ಸಂಬಂಧಪಟ್ಟಿದ್ದು ಇದು ಕ್ಷೇತ್ರ. ಇದರಲ್ಲಿರುವ ಪ್ರಧಾನ ಅಂಶ ಎಂದರೆ ಕಾಮನೆಗಳು, ವಿಷಯ ಲಾಲಸೆ. ಪಂಚ ವಿಷಯಗಳಲ್ಲಿ ಸ್ಪರ್ಶ, ರೂಪ, ರಸ, ಗಂಧ, ಈ ಪಂಚ ವಿಷಯಗಳಲ್ಲಿ ನಾವು ಮುಳುಗೋದು ಯಾವಾಗಲೂ. ಇದೆಲ್ಲ ನಾವು ಸಾಮಾನ್ಯವಾಗಿ ಈ ವಿಷಯದಲ್ಲೇ ನಾವು ಚಡಪಡಿಸ್ತಾ ಇದ್ದಾಗ ಇದೆಲ್ಲ ಕಾಮನೆಗಳು, ಪ್ಯಾಷನ್ಸ್ ಆ್ಯಂಡ್ ಡಿಸೈರ್ಸ್ ಅಂತ ಹೇಳ್ತಾರೆ. ಈ ತತ್ವದಿಂದ, ಬುದ್ಧಿ ತತ್ವದಿಂದ ಬೇರ್ಪಟ್ಟಿರುವುದು ಪ್ರತ್ಯೇಕತಾ ಮನೋಭಾವನೆ, ಸ್ವಾರ್ಥ, ಸಮಷ್ಟಿ ಭಾವದಿಂದ ದೂರವಾಗುವುದು. ಈ ಕಾಮ ಶರೀರದ ಉದ್ದೇಶ ಏನು ಅಂದರೆ, ಇದ ಒಂದು ಕಲ್ಪನೆಯಲ್ಲ, ಇದರದು ಒಂದು ಚೇಸಿಂಗ್ ಫ್ಯಾಕ್ಟ್ರು ಯಾವಾಗಲೂ ಪ್ರತ್ಯೇಕದ ಮನೋಭಾವನೆ, ಬೇರೆ ಬೇರೆ, ಈ ಜಗತ್ ಬೇರೆ, ನಾನು ಬೇರೆ, ಮತ್ತು ಸ್ವಾರ್ಥ, ಇದೆಲ್ಲವನ್ನ ಈ ಕಾಮಧೇಯದಲ್ಲಿ ಒಂದು ತುಂಬಿರ್ತದೆ. ಇದನ್ನ ಕ್ರಿಶ್ಚಿಯನ್ ಮತಾಯಿಗಳು ಇದನ್ನ ಪ್ರಾಯಶ್ಚಿತ್ತ ಸ್ಥಳ, ಪಾಪಕರ್ಮ ಮಾಡಿದ ಆತ್ಮಗಳು ಪ್ರಾಯಶ್ಚಿತ್ತವಾಗಿ ಗುರು ವಿಧಿಸಿದ ಅಥವಾ ತಾನೇ ವಿಧಿಸಿಕೊಂಡ ದೇಹದಂಡನೆ ಅಥವಾ ಪ್ರಾರ್ಥನೆ ಮತ್ತು ಕೆಲವು ಧಾರ್ಮಿಕ ಕ್ರಿಯೆಗಳಿಂದ ಅಥವಾ ಕೆಲವು ಭಕ್ತಿಪೂರ್ವಕವಾದ ದಾನ ಧರ್ಮಗಳ ಕೊಡುಗೆಗಳಿಂದ ವಿಮೋಚನೆ ಹೊಂದಬಹುದು ಅಂದ್ಬಿಟ್ಟು ಕ್ರಿಶ್ಚಿಯನ್ಸು ಸಾಮಾನ್ಯವಾಗಿ ಚರ್ಚ್ನಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರೆ ಪಾದ್ರಿಗಳು. ಬಟ್ ಇದು ಎಷ್ಟು ಸಮಂಜಸ, ಎಷ್ಟು ಅಲ್ವೋ ಸಮಂಜಸನೋ ಅನ್ನೋದನ್ನ ನಾವು ಮುಂದೆ ಚರ್ಚೆ ಮಾಡೋಣ. ಈ ಒಂದು ಇದು ಮೂಢನಂಬಿಕೆಯ ಸತ್ಯ ಸಂಗತಿ ಎಂದರೆ, ಮಾನವನು ಭೂಲೋಕವಾಸಿಯಾಗಿದ್ದ ಕಾಲದಲ್ಲಿ ತೃಪ್ತಿಯಾಗದ ಆಸೆ ಆಕಾಂಕ್ಷೆಗಳಿಂದ, ಇದಕ್ಕೆ ವಾಸನೆಗಳು ಅಂತ ಹೇಳ್ತೀವಿ, ವಾಸನಾಸ ಅಂತಾರೆ ಹಿಂದೂ ತತ್ವದಲ್ಲಿ, ವಾಸನಾಸಗಳು ಅಂತ ಹೇಳ್ತಾರೆ, ಬಿಡುಗಡೆಯಾದ ಅಪಾರವಾದ ಶಕ್ತಿ ಸಾಮರ್ಥ್ಯಗಳಿಂದ ಈ ಕಾಮಧೇಯ ಮತ್ತು ಲಿಂಗ ಶರೀರದ ಉಂಟಾದಂಥ ಕವಚಗಳನ್ನು, ಆ ಹೊದಿಕೆಗಳನ್ನು, ಈ ಆಸೆ ಆಕಾಂಕ್ಷೆಗಳು ತೃಪ್ತಿ ಅಥವಾ ಅನುಭವಿಸದ ಹೊರತು ಈ ಕವಚಗಳು ಕಳ್ಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇದು ಏನು ನಮಗೆ ತೃಪ್ತಿ ಆಗದೆ ಇರುವಂತಹ ಈ ಕಾಮಗಳು, ಆಸೆಗಳು, ಒಂದು ಡಿಸೈರ್ಸು, ರಾಗ, ದ್ವೇಷ, ಏನು ಅತ್ಯಾಸೆ, ಇವೆಲ್ಲ ಏನಾಗ್ತದೆ, ಒಂದು ಶಕ್ತಿ ರೂಪದಲ್ಲಿ ಆ ಕವಚದಲ್ಲಿ, ಕಾಮಧೇಯದ ಒಂದು ಕವಚದಲ್ಲಿ ಇದು ಭದ್ರವಾಗಿ ಸೇರ್ಕೊಳ್ತದೆ. ಇದು ಅಂದ್ರೆ ಇಲ್ಲಿ ಕಾಮಧೇಯದ ಕಚ ಬೇಗ ಬೇರ್ಪಟ್ಟು ನಮ್ಮ ಜೀವಾತ್ಮ ಸ್ವರ್ಗ ಲೋಕಕ್ಕೆ ಹೋಗುವಂತ. ಇದು ಯಾವಾಗ ಅವನು ಬಿಡುಗಡೆ ಆಗ್ತಾನೆ ಜೀವಾತ್ಮನಿಗೆ ಅಂತ ಅಂದ್ರೆ, ಇವೆಲ್ಲ ಅನುಭವಿಸಿ ಅದು ಪೂರ್ತಿಯಾಗಿ ಅದು ನಶಿಸಿ ಹೋಗುವವರೆಗೆ ಇವನಿಗೆ ಬಿಡುಗಡೆ ಇಲ್ಲ ಅಂತ ಇದರಲ್ಲಿ ಹೇಳ್ತಾರೆ. ಈ ಕಾಮಲೋಕದ ಜೀವನ ಯಾತ್ರೆ ಒಂದು ಕುಲುಮೆ ಇದ್ದಂಗೆ ಅಂತ ಹೇಳ್ತಾರೆ. ಕುಲುಮೆ ಅಂದ್ರೆ ನಾವು ಈಗ ಫರ್ನೆಸ್ಸು, ಬ್ಲಾಸ್ಟ್ ಫರ್ನೆಸ್ಸು ಎಲ್ಲ ನೋಡ್ತೀವಿ. ಇಲ್ಲಿ ಕಬ್ಬಿಣ, ಚಿನ್ನ, ಕೆಲವು ನಮ್ಮ ಲೋಹಗಳನ್ನೆಲ್ಲ ಚೆನ್ನಾಗಿ ಹೆಚ್ಚಿನ ಟೆಂಪರೇಚರ್ನಲ್ಲಿ ಬೇಯಿಸಿ ಕಾಯಿಸಿ ಅದರಿಂದ ಒಂದು ಕೆಟ್ಟದ್ದನ್ನು ಬೇರ್ಪಡಿಸ್ತೀವಿ. ಅದಕ್ಕೆ ನಾವು ಬೇರ್ಪಡಿಸಿ ಆ ಲೋಹನ, ಶುದ್ಧ ಲೋಹವನ್ನು ಬೇರೆ ಮಾಡ್ತೀವಿ. ಈಗ ನಮಗೆ ಇದನ್ನ ಸ್ಲ್ಯಾಗ್ ಪಿಟ್ ಅಂತ ಹೇಳ್ತಾರೆ. ಅಂದರೆ ಕುಲುಮೆ ಅಂದರೆ ಇದು ಒಂದು ಜೀವನ ಯಾತ್ರೆಯಲ್ಲಿ ಏನು ಕೆಟ್ಟದ್ದು ಇರ್ತದೆ ಇದೆಲ್ಲ ಒಂದು ಶೇಖರಣೆ ಆಗ್ತದೆ ಈ ಕಾಮಧೇಯದಲ್ಲಿ, ಈ ಚಿಪ್ಪನೊಳಗಡೆ. ಈ ಏನು ಅಂದರೆ ಈ ಇದನ್ನ ಅಶುದ್ಧವಾದ ನಮ್ಮ ಕವಚಗಳು ಏನಿದೆ, ಈ ಕಾಮಲೋಕದ ಕವಚಗಳು, ಅದರಲ್ಲಿ ಎಲ್ಲ ಇದು ಶೇಖರಣೆ ಆಗ್ತದೆ. ಇದನ್ನ ಕಾಮಲೋಕವು ಜೀವನ ಯಾತ್ರೆಯ ಒಂದು ಕುಲುಮೆ. ಇಲ್ಲಿ ನಾವೀಗ ಹಾಲಿನಿಂದ ಬೆಣ್ಣೆ ತೆಗೆದಂಗೆ, ಕಾಲಿನಿಂದ ಹೊಟ್ಟನ್ನ ಬೇರ್ಪಡಿಸ್ದಂಗೆ, ಇಲ್ಲಿ ನಾವು ಈ ಕಾಮಲೋಕದಲ್ಲಿ ಎಲ್ಲ ನಮ್ಮ ಅಶುದ್ಧವಾದ ಏನು ಇದೆ ಈ ಕಿಟ್ಟ ಅಂತ ಹೇಳ್ತಾರೆ ಇದು. ಈ ಕಿಟ್ಟನ ಬೇರ್ಪಡಿಸ್ತೀವಿ ನಾವು. ಈಗ ನಾವೆಲ್ಲ ನೋಡಿರ್ಬೋದು, ನಾವೀಗ ಈ ಬೆಣ್ಣೆ ಕಾಯಿಸಿದಾಗ ಒಂದು ಕೆಟ್ಟದ್ದು ಒಂದು ಬರ್ತದೆ, ಬೆಣ್ಣೆ ತುಪ್ಪ ಮೇಲಕ್ಕೆ ಬಂದಾಗ ಕೆಳಗಡೆಯಲ್ಲಿ ಕೆಟ್ಟದ್ದು ಒಂದು ಉಳ್ಕೊಳ್ಳುತ್ತೆ. ಇದು ಕಿಟ್ಟ ಅಂತ ಹೇಳ್ಬೋದು ಇದನ್ನ ಒಂದು ಒಂದು ಭೌತಿಕವಾಗಿ ಹೇಳೋದಾದ್ರೆ. ಅದೇ ರೀತಿ ಯಾವುದೇ ಒಂದು ನಾವು ಮಿನರಲ್ಸು, ಕಬ್ಬಿಣ ಇರ್ಬೋದು, ಚಿನ್ನ ಇರ್ಬೋದು, ಇನ್ನೊಂದ ಆ ಕುಲ ಮೇಲೆ ಇಟ್ಟು ಕಾಯಿಸಿದಾಗ ಆ ಕಿಟ್ಟ ಬೇರ್ಪಡಿಸ್ತದೆ. ಅದು ಶುದ್ಧವಾದ ಇದಕ್ಕೆ ಏನು ವಸ್ತುವಿಗೆ ಸೇರಲ್ಲ ಅದು. ಆಗ ಅನಿ ಇದಕ್ಕೆ ಈ ನಮ್ಮ ಇದಕ್ಕೆ ಏನು ಮೂಲ ವಸ್ತುಗಳಿಗೆ ಇದು ಸೇರಲ್ಲ, ಬೇರ್ಪಡುತ್ತದೆ. ಅಂದರೆ ಇಲ್ಲಿ ಆ ಲೋಹಗಳ ಜೊತೆ ಇದು ಬಂದಿದ್ದನ್ನ ನಾವು ಬೇರ್ಪಡೋದು. ಅದೇ ರೀತಿ ನಮ್ಮ ಕಾಮದೇಹದಲ್ಲಿರೋ ಒಂದು ಕೆಟ್ಟ ಅಂಶ ಎಲ್ಲ ಏನಿರ್ತದೆ, ನಮ್ಮ ಅದು ಏನು ನಾವು ಅಂದ್ಕೊಂಡಿರ್ತೀವಿ ಅದೆಲ್ಲ ಇದರಿಂದ ಬೇರ್ಪಟ್ಟು ಇಲ್ಲಿ ನಾವು ನಮ್ಮ ಶುದ್ಧವಾದ ನಮ್ಮ ಏನು ಮೂಲ ತತ್ವ ಏನಿದೆ ಅದರಿಂದ ಬೇರ್ಪಡುತ್ತೆ. ಇಲ್ಲಿ ಕಾಮಲೋಕದ ತತ್ವ ಪ್ರತಿ ಮಾನವನ ವೈವಿಧ್ಯವಾದ ಗುಣಲಕ್ಷಣಗಳು, ಸ್ವರೂಪಗಳು ಮತ್ತು ಶಕ್ತಿ ಸಾಮರ್ಥ್ಯಗಳ ಅನುಗುಣವಾಗಿ ಕಾಮಲೋಕದ ಸ್ಥಳ ಅಥವಾ ಸ್ತರ ಸಜ್ಜಿತಗೊಂಡಿರುತ್ತದೆ. ಆದ್ದರಿಂದ ಕಾಮಲೋಕವು ದೇಹೇಂದ್ರಿಯಗಳ ಮಿತಿಗೆ ಒಳಪಟ್ಟಿರುವುದರಿಂದ ಇದು ಭೌತಿಕ ಕ್ಷೇತ್ರಕ್ಕಿಂತ ಅಪರಿಮಿತವಾದ ವೈವಿಧ್ಯತೆಯುಳ್ಳ ಕ್ಷೇತ್ರ. ಎಲ್ಲ ಬಗೆಯ ಮೂಲ ಎಲ್ಲ ವೈವಿಧ್ಯತೆಗೆ ಮೂಲ ಕಾರಣ ಮಾನವನು ಜೀವಿತಾವಧಿಯಲ್ಲಿ ಮತ್ತು ಸಾಯುವಾಗ ಸ್ವಭಾವತಃ ಮಾಡಿದಂಥ ಆಲೋಚನೆಗಳ ಫಲ. ಇದೆಲ್ಲ ಕಾಮಲೋಕದಲ್ಲಿ ಏನು ನಾವು ಶೇಖರಿಸಿಕೊಂಡು ಇಟ್ಕೊಂಡಿರ್ತೀವಿ ಇದೆಲ್ಲ ನಾವು ಮಾಡಿದಂಥ ಆಲೋಚನೆಗಳು ಪ್ರತಿ ಜನ್ಮ ಜನ್ಮದಲ್ಲಿ ಇಲ್ಲಿ ನಮ್ಮಲ್ಲಿ ಜೊತೆಯಲ್ಲಿ ಬರ್ತಾ ಇರ್ತೇವೆ. ಈಗ ಕಾಮಲೋಕದಲ್ಲಿ ಏನು ಸ್ಕಂದಗಳ ಬಗ್ಗೆ ಸ್ವಲ್ಪ ವಿವರಣೆ ಮಾಡೋಣ. ಏನು ಮಾನವ ಭೌತಿಕ ಪ್ರಪಂಚ ಬದುಕಿದಾಗ ಮಾಡಿದ ಕಾಮನೆ ಮತ್ತು ರಾಗದ್ವೇಷಗಳು, ಇವು ಪ್ರತ್ಯೇಕವಾದ ಅಸ್ತಿತ್ವ ಇರುವುದಿಲ್ಲ. ಇವು ಕಾಮದೇಹದಲ್ಲಿ ಬೆರೆತುಕೊಂಡಿರ್ತವೆ. ದೇಹ ಸತ್ತ ನಂತರ ಅವು ಲಿಂಗ ಶರೀರದಲ್ಲಿ ಒಂದಾಗಿ ನೈತಿಕ ಸ್ವಭಾವವಿಲ್ಲದ ಮತ್ತು ತನ್ನದೇ ಆದ ಜೀವಿತಾವಧಿಯುಳ್ಳ ಅಸ್ತಿತ್ವವಾಗಿ ಉಳಿಯುವುದು. ಒಂದು ಎಂಟಿಟಿ ಅಂತ ಹೇಳ್ತಾರೆ, ಸಾರ್ಟ್ ಆಫ್ ಎಂಟಿಟಿ ಅಂತ. ಇದು ಒಂದು ಅಸ್ತಿತ್ವ. ಇದು ನಾವು ಸಾಮಾನ್ಯವಾಗಿ ಮತ್ತೆ ಮಾನವರಾಗಿ ಭೂಲೋಕ ವಾಸ ಮಾಡುವಾಗ ಕಾಮ ಮತ್ತು ರಾಗದ್ವೇಷಗಳು ಮನಸ್ಸು ಮತ್ತು ಬುದ್ಧಿಯ ಮಾರ್ಗದರ್ಶನ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತವೆ. ಆವಾಗ ಮನಸ್ಸು ಮತ್ತು ಬುದ್ಧಿ ಮಾರ್ಗದರ್ಶನ ಇರೋದಿಲ್ಲ ಅವಕ್ಕೆ. ಅಲ್ಲದೆ ಆದರೆ ದೇಹ ಬಿಟ್ಟ ನಂತರ ಇವು ತಮ್ಮಿಂದ ಬಿಡುಗಡೆಯಾದ ಈ ಕಾಮ ರಾಗಭಾವಗಳಿಗೆ ಮನಸ್ಸು ಮತ್ತು ಬುದ್ಧಿಯ ಮಾರ್ಗದರ್ಶನವಿರುವುದಿಲ್ಲ. ಇವಕ್ಕೆ ದೇಹ ಬಿಟ್ಟ ತಕ್ಷಣ ಈ ಇವಕ್ಕೆ ಅವ ಸ್ವತಂತ್ರವಾಗಿರ್ತವೆ. ಈ ರಾಗಭಾವಗಳು, ದ್ವೇಷ, ಕಾಮ, ರಾಗದ್ವೇಷಗಳೆಲ್ಲ ಸ್ವತಂತ್ರವಾಗಿ ಕೆಲಸ ಮಾಡ್ತವೆ. ಆವಾಗ ಈ ನಮ್ಮ ಜೀವಿತಾವಧಿಯಲ್ಲಿ ನಮ್ಮಿಂದ ಬಿಡುಗಡೆಯಾದ ಕಾಮ ರಾಗಭಾವಗಳಿಗೆ ಮತ್ತು ಅವುಗಳಿಂದ ಪರಿಣಾಮಗಳಿಗೆ ನಾವೇ ಜವಾಬ್ದಾರರು. ಅದರಿಂದ ಅವು ಮತ್ತೆ ಕೆಲಸ ಮಾಡ್ತಾ ಇರ್ತವೆ. ಅವು ಒಂದು ಶಕ್ತಿ. ಅದು ಈ ದೇಹ ಬಿಟ್ಟ ನಂತರವೂ ಅವು ನಾವೇ ಜವಾಬ್ದಾರರು. ಅದಕ್ಕೆ ನಾವೇನು ಒಂದು ಈ ಕಾಮದೇಹದಲ್ಲಿ ಏನು ಒಂದು ಆ ರಾಗಭಾವಗಳ ಮತ್ತು ಒತ್ತು ಇರ್ತೀವಿ, ಅದು ಇಂಪ್ರೆಷನ್ ಆಗಿರ್ತದೆ, ಅದು ಎಂದೂ ಅದು ನಶಿಸೋಗಲ್ಲ, ಅದು ಸಾವಿಲ್ಲ. ಅದಕ್ಕೆ ಅದು ಏನು ಅದು ಬಿಟ್ಟ ನಂತರ ಮತ್ತೆ ಅದು ಕೆಲಸ ಮಾಡ್ತಾ ಇರ್ತದೆ. ಈ ಆ ಏನು ಕೆಲಸ ಮಾಡ್ತದಿಂದ ಮುಂದೆ ವಿವರಣೆ ಕೊಡ್ತಾರೆ. ಇದು ಏಕೆಂದ್ರೆ ಅವು ತನ್ನದೇ ಆದ ಅಸ್ತಿತ್ವವಾಗಿ ಉಳಿದು ಬೇರೆಯವರ ಮೇಲೂ ಪ್ರಭಾವ ಬೀಳ್ತಾ ಇದೆ. ಅಂದ್ರೆ ಎಲ್ಲಕ್ಕೂ ಒಂದು ಶಕ್ತಿ ಇರ್ತದೆ. ಏನು ನಮ್ಮಿಂದ ಬಿಡುಗಡೆಯಾದಂತಹ ಒಂದು ಭಾವನೆಗಳು, ಆಲೋಚನೆಗಳು, ಎಲ್ಲಕ್ಕೂ ಶಕ್ತಿ ಇರೋದ್ರಿಂದ ನಮ್ಮಲ್ಲಿ ಅಣುವಿನಿಂದ ವಿಸರ್ಜನೆ ಆಗ್ತಾ ಇರ್ತದೆ. ನಮಗೆ ಪ್ರತಿ ಸೆಕೆಂಡಲ್ಲೂ ಪ್ರತಿ ನಿಮಿಷದಲ್ಲಿ ನಮ್ಮಿಂದ ಹೊರಹೊಮ್ಮತಾ ಇರ್ತವೆ. ಅದು ಶುದ್ಧವಾಗಿದ್ರೆ ಬೇರೆಯವರಿಗೆ ಶುದ್ಧತೆಯನ್ನು ಪ್ರಚೋದನೆ ಮಾಡಿ ಒಳ್ಳೇದು ಮಾಡ್ತಾ ಇರ್ತೇವೆ. ನಮ್ಮಿಂದ ಅಶುದ್ಧವಾದ ಮತ್ತು ಸ್ವಾರ್ಥ, ದ್ವೇಷ, ಅಸೂಯೆಗಳನ್ನ ಅಣುಗಳು ನಮ್ಮಿಂದ ಬಿಡುಗಡೆ ಆಗ್ತಾ ಇದ್ರೆ ಬೇರೆಯವ್ರ ಮೇಲೂ ಅದು ಬೀರಿ ಮನಸ್ಸನ್ನ ಪ್ರಚೋದನೆ ಮಾಡ್ತವೆ, ಕೆಟ್ಟದಾರಿಗೆ ಎಳಿತಾ ಇರ್ತವೆ. ಈ ರೀತಿ ಇವು ಏಕೆಂದ್ರೆ ಅವು ತನ್ನದೇ ಆದ ಅಸ್ತಿತ್ವವಾಗಿ ಉಳಿದು ಬೇರೆಯವ್ರ ಮೇಲೂ ಪರಿಣಾಮ ಬೀರ್ಬೋದು. ಇದನ್ನ ಎಂಟಿಟಿ ಎಂಟಿಟಿ ಅಂತ ಹೇಳ್ತಾರೆ. ಇದನ್ನ ಅಂದ್ರೆ ಅಸ್ತಿತ್ವ ಅಂದ್ರೆ ಇದು ಎಂಟಿಟಿ ಅಂದ್ರೆ ಏನು ಅಂದ್ರೆ ಇದಕ್ಕೆ ಸ್ಕಂದದಿಂದ ಇದನ್ನ ಎಂಟಿಟಿ ಆಗಿದೆ ಅಂತ ಮುಂದೆ ವಿವರಣೆ ಕೊಡ್ತಾರೆ. ಸ್ಕಂದ ಪೂರ್ವ ದೇಶದ ಅಂದ್ರೆ ನಮ್ಮ ಹಿಂದೂ ಶಾಸ್ತ್ರದ ಪ್ರಕಾರ ಈ ಕಾಮರಾಗಭಾವಗಳುಳ್ಳ ಅಸ್ತಿತ್ವವು ಸ್ಕಂದದ ಅಂಶ ಅಂದ್ರೆ ಅಂತ ಹೇಳ್ತಾರೆ. ಎ ಪೋರ್ಷನ್ ಆಫ್ ಸ್ಕಂದಾಸ್ ಎಂಟಿಟಿ ಸ್ಕಂದ ಆರ್ ದಿ ಗ್ರೂಪ್ ಆಫ್ ಅಟ್ರಿಬ್ಯೂಟ್ಸ್, ಗುಣಲಕ್ಷಣಗಳ ಒಂದು ಗುಂಪು ಅಂತ ಹೇಳ್ತಾರೆ. ಇದಕ್ಕೆ ಬೇರೆ ಬೇರೆ ಗುಣಲಕ್ಷಣಗಳಿದೆ ಯಾವಿಗೆ ಸ್ಕಂದಗಳಿಗೆ. ಇವು ಐದು ಸ್ಕಂದ ಇದೆ ಅಂತ ವಿವರಣೆ ಕೊಡ್ತಾರೆ, ಐದು ಸ್ಕಂದಗಳು ಇದೆ ಅಂತ. ಒಂದು ಇದರಲ್ಲಿ ರೂಪ, ವಿಧಾನ, ಪರ್ಸೆಪ್ಷನ್ ಗ್ರಹಿಕೆ, ಪ್ರತ್ಯಕ್ಷ ಜ್ಞಾನ ಅಥವಾ ಕಾನ್ಶಿಯಸ್ನೆಸ್, ಸ್ವಪ್ರಜ್ಞೆ ಮತ್ತು ಸಂಸ್ಕಾರ, ಕ್ರಿಯೆ ಮತ್ತು ಜ್ಞಾನ ನಾಲೆಡ್ಜ್. ಈ ರೀತಿ ಐದು ಸ್ಕಂದಗಳು ಸೇರಿ ಈ ಎಂಟಿಟಿ ಆಗಿದೆ ಅಂತ ವಿವರಣೆ ಕೊಡ್ತಾರೆ. ಇದು ಒಂದು ಮೆಟಾಫಿಸಿಕ್ಸ್, ಇದನ್ನು ಸ್ಟಡಿ ಮಾಡಬೇಕಾದ್ರೆ ಕೂಲಂಕುಷವಾಗಿ ಇದನ್ನ ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇದು ಸ್ವಲ್ಪ ಕಷ್ಟವಾದ ಸಬ್ಜೆಕ್ಟ್ ಅನ್ನಿಸ್ತದೆ. ಇಲ್ಲಿ ಏನು ಈ ಸ್ಕಂದಗಳು ಒಟ್ಟಾಗಿ ಸೇರಿ ಈ ಮನುಷ್ಯ ಆಗವನೇ, ಮತ್ತೆ ಮಾನವ ಆಗ್ತಾನೆ ಅಂತ ಹೇಳ್ತಾರೆ. ಈ ಸ್ಕಂದಗಳು ಬೇರೆ ಬೇರೆ ದೇಹಕ್ಕೆ ಬೇರೆ ಬೇರೆ ಆಗಿರ್ತವೆ ಅಂತ ಹೇಳ್ತಾರೆ. ನಮ್ಮ ಸ್ಥೂಲ, ಪ್ರಾಣ, ಕಾಮ, ಮನೋಮಯ ಕೋಶ ಇವೆಲ್ಲದಕ್ಕೂ ಬೇರೆ ಬೇರೆಯಾಗಿ ಇವು ಇರ್ತವೆ ಅಂತ. ಈ ರೀತಿ ಕಾಮದೇಹದಲ್ಲಿ ನಿಜವಾಗಿಯೂ ಕ್ರಿಯಾಶೀಲವಾಗಿ ಮತ್ತು ಮುಖ್ಯವಾಗಿರುವ ಅಂಶ ಇದು ಈ ಸ್ಕಂದಗಳು. ಇವು ಮಾನವನ ಪುನರ್ಜನ್ಮ ಮತ್ತು ಎಲ್ಲ ವೈವಿಧ್ಯತೆಯ ಜೀವನಕ್ಕೆ ಮತ್ತು ಸ್ಥಿತಿಗತಿಗಳಿಗೆ ಅವನ ಎಲ್ಲ ಆಗುಗಳಿಗೆ ಕಾರಣ ಈ ಸ್ಕಂದಗಳು. ಇವು ಮಾನವನ ಜೀವಿತಾವಧಿಯಲ್ಲಿ ಮಾಡಿದಂಥ ಆಲೋಚನೆಗಳು ನಿಯಮಾನುಸಾರ ಕ್ಷಣ ಮಾತ್ರದಲ್ಲಿ ಪ್ರಕೃತಿ ಶಕ್ತಿಗಳಲ್ಲಿ ಒಂದಾಗಿ ತತ್ಕ್ಷಣ ಅದರ ಅಸ್ತಿತ್ವವಾಗಿ ಉಳಿತವೆ. ಇದು ಎಂಟಿಟಿ ಆಗಿ ಈ ಸ್ಕಂದಗಳು ಈ ಮಾನವನ ಏನು ಒಂದು ಅವನ ಇದರಲ್ಲಿ ಕಾಮ ಶರೀರದಲ್ಲಿ ಸೇರಿ ಅವನಿಗೆ ಒಂದು ಎಂಟಿಟಿ ಆಗಿ ಉಳಿತವೆ. ಇವು ಸ್ಕಂದಗಳು ಸ್ಕಂದಗಳು ಸೇರಿ ಎಂಟಿಟಿ ಆಗ್ತವೆ, ಅಂದರೆ ಅಸ್ತಿತ್ವವಾಗಿ ಉಳಿತವೆ. ಇವು ಇದು ವಸ್ತು ಅಲ್ಲ ಪದ ವಸ್ತು. ಇದಕ್ಕೆ ಏನಂತ ಡಿಕ್ಷನರಿ ಮೀನಿಂಗು, ವಸ್ತು ಪದಾರ್ಥ, ಪದಾರ್ಥ ವಸ್ತುವಿನ ಗುಣಗಳಿಗೆ ಸಂಬಂಧಿಸಿದರೆ ಅದರ ಅಸ್ತಿತ್ವ ಅಂತ ಹೇಳ್ತಾರೆ. ಇದನ್ನು ನಾವು ಅಸ್ತಿತ್ವ ಅಂತ ತಗೊಳ್ಳೋಣ. ಎಂಟಿಟಿ ಅಂದರೆ ಈ ರೀತಿಯ ಅಸ್ತಿತ್ವವು ಮಾನವನ ಆಲೋಚನೆಯ ಪ್ರಭಾವಕ್ಕೆ ಅನುಗುಣವಾಗಿ ಅವನಲ್ಲಿಯೇ ಉಳಿದು ಒಂದಾಗವು ಅವನಲ್ಲಿ ಸೇರ್ಕೊಂಡ್ಬಿಡ್ತವೆ. ಈ ರೀತಿ ನಾವು ಇದರಿಂದ ನಾವು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಹೇಳ್ತಾರೆ. ತಪ್ಪಿಸ್ಕೊಳಕ್ ಒಂದೇ ಮಾರ್ಗ ಅಂದರೆ ನಮ್ಮ ಆಲೋಚನೆಗಳು ಲೋಕಹಿತ ಮತ್ತು ಉದಾತ್ತವಾಗಿದ್ದಾಗ ಮಾತ್ರ ಈ ಸ್ಕಂದಗಳಿಂದ ನಾವು ತಪ್ಪಿಸ್ಕೋಬಹುದು. ನಮ್ಮ ಜೀವಾತ್ಮ ದೇವಚಾನಿಂದ ಬರುವ ತನಕ ಏನು ಈ ಎಂಟಿಟಿಗಳು ಇದ್ದು ಇವು ಇದ್ದು ನಿಯಮಾನುಸಾರ ಆಕರ್ಷಣೆ ಹೊಂದ್ತಾರೆ. ಇವು ಹಂಗೆ ಇರ್ತವೆ ಇವು, ಯಾಕೆಂದ್ರೆ ಫುಲ್ಫಿಲ್ಮೆಂಟ್ ಆಗಿರೋದಿಲ್ಲ ನಮ್ಮ ಡಿಸೈರ್ಸ್ ಆ್ಯಂಡ್ ಪ್ಯಾಷನ್ಸು. ಎಂಟಿಟಿಗಳು ಹಂಗೆ ಇದ್ದು ನಮ್ಮ ಜೀವಾತ್ಮ ಆ ಸ್ವರ್ಗದಿಂದ ಬಂದ ತಕ್ಷಣ ಇವು ಮತ್ತೆ ಅವನ್ನ ಅಟ್ರಾಕ್ಟ್ ಮಾಡ್ತವೆ. ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣೆ ಹೊಂದಿ ಅವುಗಳ ಗುಣದೋಷಗಳಿಗೆ ಅನುಗುಣವಾಗಿ ಹೊಸ ದೇಹದ ಸೃಷ್ಟಿಯಾಗ್ತದೆ, ಹೊಸ ರೂಪುಗೊಳ್ತದೆ ಹೊಸ ದೇಹ. ಅಂದರೆ ನಮ್ಮ ಚಿಂತನೆ ಇಲ್ಲಿ ಏನು ಒಂದು ಆಲೋಚನೆಗಳು, ನಮ್ಮ ಚಿಂತನೆ ಕೇವಲ ದೈಹಿಕ ಮಾನಸಿಕ ಸುಖ ಆಸ್ತಿ ಅಧಿಕಾರಕ್ಕಾಗಿ ಸೇಡು ತಿರಸ್ಕಾರ ಲೋಕಹಿತಕ್ಕಾಗಿ ಇಲ್ಲದೇನೆ ಇರ್ಬೋದು. ತಮ್ಮಿಂದ ಮಾಡಿದ ಕಾರ್ಯ ಲೋಕಹಿತಕವಾಗಿದ್ದಾಗ ಇವು ಡಿಸಿಡೆಂಟ್ ಆಗಿ ಪ್ರಪಂಚಕ್ಕೆ ಒಳ್ಳೇದು ಮಾಡ್ತಾ ಇರ್ತವೆ. ಇದು ಸ್ವಾರ್ಥ ಇದ್ದಾಗ ಮತ್ತೆ ಇವು ಅದನ್ನ ಆ ಎಂಟಿಟಿ ಏನು ಜೀವಾತ್ಮ ನಮ್ಮ ಸ್ವರ್ಗದಿಂದ ಬಂದ ತಕ್ಷಣ ಇವು ಮತ್ತೆ ಅವನ್ನ ಅಟ್ರಾಕ್ಟ್ ಮಾಡಿ ಆ ಶರೀರದಲ್ಲಿ ಮತ್ತೆ ಸೇರ್ಕೊಳ್ತವೆ ಎಂಟಿಟಿಗಳು. ಈ ಮಾನವನ ದೇಹವನ್ನು ಸಂಯೋಜಿಸುವ ಪ್ರತಿಯೊಂದು ಅಣುವಿನಲ್ಲಿಯೂ ತನ್ನದೇ ಆದ ಸ್ಮೃತಿ ಶಕ್ತಿ ನೆನಪು ಇದ್ದು ಇದರಲ್ಲಿರುವ ಶಕ್ತಿಗಳಿಗನುಗುಣವಾಗಿ ಇದರ ಜೀವಿತಾವಧಿ ಎಷ್ಟು ವರ್ಷ ಇರ್ತದೆ ಅಂದರೆ ನಮ್ಮ ಮಾನಸಿಕದ ಒಂದು ಶಕ್ತಿ ಎಷ್ಟಿದೆ, ಎಷ್ಟು ಪ್ರಬಲವಾಗಿದೆ, ಅದರ ಮೇಲೆ ಈ ಎಂಟಿಟಿಗಳು ಡೆವಲಪ್ ಆಗಿರ್ತವೆ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದ್ದರೆ ಜಾಸ್ತಿ ಅದು ಲೈಫ್ ಇರ್ತದೆ, ಕಡಿಮೆ ಪ್ರಭಾವ ಇದ್ದಾಗ ಅದು ಕಡಿಮೆ ಇರ್ತದೆ ಅಂತ ಹೇಳ್ತಾರೆ. ಹೀಗೆ ಈಗ ಈ ಪ್ರಾಪಂಚಿಕ ವಿಷಯ ಶಕ್ತಿ ನಯ ನಾಜುಕ್ಕಿಲ್ಲದ ಮತ್ತು ಸ್ವಾರ್ಥ ಚಿಂತನೆಯಲ್ಲಿ ಮುಳುಗಿರುವ ಮತ್ತು ಮಾನಸಿಕ ದೈಹಿಕ ಸುಖಕ್ಕಾಗಿ ಆಸ್ತಿ ಅಧಿಕಾರ ಸೇಡು ಪ್ರತಿಕಾರ ಮನೋಭಾವ ಮುಳುಗಿರುವ ಮನುಷ್ಯನ ಕಾಮದೇಹದಿಂದ ಬಿಡುಗಡೆಯಾದ ಅಣುಗಳು ಶಕ್ತಿ ಸಾಮರ್ಥ್ಯವು ದೀರ್ಘಕಾಲವು ಇರುತ್ತವೆ. ಇಲ್ಲಿ ಇದರಲ್ಲಿರುವ ಸ್ವಯಂಚಾಲಿತ ಸ್ವಪ್ರಜ್ಞೆಯ ತಿಳುವಳಿಕೆ ಇಲ್ಲದ ಪ್ರೇತವಿದ್ಯೆಯಲ್ಲಿ ತೊಡಗುವವರಿಗೆ ಹೆಚ್ಚು ನಿರ್ದಿಷ್ಟವಾಗಿ ಮತ್ತು ದಿಗ್ಭ್ರಮೆಗೊಳಿಸುವಂತೆ ಕೆಲಸ ಮಾಡ್ತವೆ. ಈಗ ನೆಕ್ರೋಮಿಸ್ಟ್ರಿ ಅಂತ ಹೇಳ್ತಾರೆ, ಪ್ರೇತವಿದ್ಯದಲ್ಲಿ ಏನು ಅವರು ಇಂದ್ರಜಾಲ ಇದೆಲ್ಲ ಮಾಡೋರಿಗೆ ಇವು ಪ್ರಚೋದನೆ ಕೊಡ್ತವೆ ಅಂತ ಹೇಳ್ತಾರೆ ಈ ಎಂಟಿಟಿಗಳು. ಇಲ್ಲಿ ಕಾಮದೇಹದ ಸೂಕ್ಷ್ಮ ಭಾಗ ಮನುಷ್ಯನ ಬದುಕಿದ್ದಾಗ ನಡೆದಂಥ ಘಟನೆಗಳು, ಈ ಸೂಕ್ಷ್ಮ ಘಟನೆಗಳು ಏನೇನು ಅಂದರೆ ದೃಶ್ಯಗಳು, ಏನು ನಾವು ಏಕಾಂತವಾಗಿ ಮಾಡಿರ್ತೀವಿ, ಕಾಣದಂಗೆ ನಾವು ಮರೆಯಲ್ಲಿ ಗೋಪ್ಯವಾಗಿ ರಹಸ್ಯವಾಗಿ ಜನರ ಕಣ್ಣಿಗೆ ಬೀಳದಂತೆ ಕಿವಿಗೆ ಕೇಳದಂತೆ ಗೂಡುವಾಗ ಮಾಡಿದ ಎಲ್ಲ ಚಿತ್ರಗಳು ಮತ್ತು ಚಿತ್ರಗಳು ಮತ್ತು ಆಲೋಚನೆಗಳ ಮುದ್ರೆಗಳು ಗುರುತುಗಳನ್ನು ಈ ಕಾಮಧೇಯದ ಚಿಪ್ಪಿನಲ್ಲಿ ಇಟ್ಟುಕೊಂಡಿದ್ದು ಪರಿಸ್ಥಿತಿ ಅವಕಾಶ ಕೊಟ್ಟಾಗ ಮತ್ತು ಅವು ಪ್ರತಿಫಲಿಸಿ ಹೊರಕ್ಕೆ ಚಿಮ್ತಾ ಇರ್ತವೆ. ಇದೆಲ್ಲ ಏನು ನಾವು ಗೊತ್ತು, ಯಾರೂ ಕಾಣೋದಿಲ್ಲ ಅಂತ ನಾವು ಎಷ್ಟೋ ಸುಳ್ಳು ಹೇಳ್ತೀವಿ, ಎಷ್ಟೋ ನಮಗೆ ಗೊತ್ತಿಲ್ಲದಂಗೆ ಬೇರೆಯವ್ರಿಗೆ ಗೊತ್ತಿಲ್ಲದಂಗೆ ನಾವೆಷ್ಟೋ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇವೆಲ್ಲ ಏನು ಮಾಡ್ತವೆ, ಈ ಕಾಮಧೇಯದಲ್ಲಿ ಈ ಚಿಪ್ಪಿನಲ್ಲಿ ಬಚ್ಚಿಟ್ಕೊಂಡು ಅವು ಮತ್ತೆ ಹೊರಕ್ಕೆ ಅವು ಅದಕ್ಕೆ ಅವಕಾಶ ಸಿಕ್ಕಿದಾಗ ಮತ್ತೆ ಹೊರಕ್ಕೆ ಬರ್ತವೆ. ಈ ರೀತಿ ಮನುಷ್ಯ ಸತ್ತಂತರ ಅವನಿಂದ ಕಳಚಿ ಬಂದಂಥ ಕಾಮಧೇಯದ ಚಿಪ್ಪಿನಿಂದ ಯಾರು ಉನ್ನತವಾದ ಆದರ್ಶವಾದ ತತ್ವಗಳಿಂದ ಕೂಡಿರುವುದಿಲ್ಲವೋ ಅಂಥವರಿಗೆ ಕೆಡುಕು ಆಪತ್ತು ಇದರಿಂದ ಉದ್ಭವ ಆಗ್ತದೆ ಅಂತಾರೆ. ಅಂದರೆ ಅವನ ಮೇಲೆ ಇವು ಪರಿಣಾಮ ಬೀರ್ತವೆ. ಈ ಈ ಏನು ಕಾಮಧೇಯದಲ್ಲಿರೋ ಈ ಕಾಮಧೇಯದ ಚಿಪ್ಪಿನಲ್ಲಿ ಇರುವಂಥ ಅಣುಗಳಿಂದ ಏನಿದೆ ಅದು ಮತ್ತೆ ಅವನಿಗೆ ಈಗ ನಮ್ಮ ದೇಹದಲ್ಲಿ ಏನೋ ಒಂದು ಗಾಯ ಆದರೆ ಅದಕ್ಕೆ ವಿಷ ತಟ್ಟಿಸಿದ ತಕ್ಷಣ ಅದು ಎಫೆಕ್ಟ್ ಆಯ್ತದೆ ಶರೀರಕ್ಕೆ. ಅದೇ ರೀತಿ ನಮ್ಮಲ್ಲಿ ಈ ಆದರ್ಶವಾದ ವಿಷಯ ಯಾವುದು ಇಲ್ಲೇ ಇದ್ದಾಗ, ಒಂದು ಲೋಕಹಿತ ಪರಾರ್ಥ ಚಿಂತನೆ ಯಾವುದು ಇಲ್ಲೇ ಇದ್ದಾಗ, ನಾವು ಸ್ವಾರ್ಥ ಇಂತ ಇದ್ದಾಗ ಮತ್ತೆ ನಾವು ಅಂಥ ಅಣುಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ತೀವಿ. ಇದು ಇದರಿಂದ ಏನು ಅಂಥವ್ರಿಗೆ ಈ ವಿಪತ್ತು ಕೆಡುಕು ತಪ್ಪಿದ್ದಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನು ಮನುಷ್ಯನಲ್ಲಿ ಆ ಶಕ್ತಿ ಸಾಮರ್ಥ್ಯ ಏನಿದೆ ಅದು ಒಳ್ಳೇದು ಇರ್ಬೋದು ಅಥವಾ ಕೆಟ್ಟದ್ದು ಇರ್ಬೋದು. ಕೆಟ್ಟದ್ದಿದ್ರೆ ಅದು ಕೆಟ್ಟದ ಪರಿಣಾಮ ಬೀರ್ತಾ ಇದೆ, ಒಳ್ಳೇದಿದ್ರೆ ಒಳ್ಳೆ ಪರಿಣಾಮ ಬೀಳ್ತಾ ಇದೆ ಅಂತ ಇದ್ರದ್ದು ಒಂದು ಸಾರಾಂಶನ ನಾವು ಅರ್ಥ ಮಾಡ್ಕೋ. ಈ ರೀತಿ ಸತ್ವಶೂನ್ಯ ಮತ್ತು ಧರ್ಮ ಪ್ರಜ್ಞೆ ಇಲ್ಲದ ಸ್ವರ್ಗ ಪ್ರಜ್ಞೆ ಇಲ್ಲದ ಸ್ವರ್ಗ ದೇವಚಾನಿಗೆ ಹೋಗುವ ಮುನ್ನ ಕಾಮದೇಹದಿಂದ ಹೊರಕ್ಕೆ ಎಸೆದಂತ ಹೊರಟೊರಟಾದ ಮತ್ತು ಪ್ರಾಪಂಚಿಕತೆಗೆ ಸೇರಿದ ಮುಸುಕು ಹೊದಿಕೆಗಳನ್ನು ನಮ್ಮ ಋಷಿಮುನಿಗಳು ಏನೇನು ಕರೀತಾರೆ ಇದರಿಂದ, ಈ ಚಿಪ್ಪನ ದೇವ್ವ ಪಿಸಾಚಿ ಅಂತ ಕರೀತಾರೆ ಇದನ್ನ, ಈ ಚಿಪ್ಪನ ಕಾಮದೇಹದ ಒಂದು ಚಿಪ್ಪನ. ಈಗ ಈ ಈ ಆತ್ಮಹತ್ಯೆ ಮತ್ತು ದುರ್ನಡತೆ ಉಳ್ಳವರ ಕಾಮಧೇಯ ಹೇಗಿರ್ತದೆ, ಹಾಗೆ ಸಾಧಿಸೋದು ಸೇಡು ಕೇಡಿತನ ದುಷ್ಟತನ ಅದನ್ನ ಅವರ ಒಂದು ಆ ಕಾಮಲೋಕದ ಒಂದು ಪರಿಕಲ್ಪನೆ ಅರ್ಥ ಮಾಡ್ಕೊಂಡು ಹೋಗೋಣ. ಈಗ ಈಗ ಆತ್ಮಹತ್ಯೆ ಅಥವಾ ಆಕಸ್ಮಿಕವಾಗಿ ಅಪಘಾತಕ್ಕೀಡಾದ ಈಡಾಗಿ ಆ ಕಾನೂನುಬದ್ಧವಾಗಿಯೋ ಅವನು ಕಾನೂನುಬದ್ಧವಾಗಿ ಆತ್ಮಹತ್ಯೆ ಆಗಿರ್ಬೋದು, ಅಲ್ಲ ಆತ್ಮಹತ್ಯೆ ಆಗಿ ಆಕಸ್ಮಿಕವೋ ಅವನು ಅಪಘಾತಕ್ಕೀಡಾಗಿ ಅಥವಾ ಕಾನೂನುಬದ್ಧವಾಗಿಯೋ ಅಥವಾ ಕಾನೂನು ಬಾಹಿರವಾಗಿಯೋ ಕೊಲೆ ಆಗಿರ್ಬೋದು. ಅವನು ಅವನ ಕಾಮಲೋಕದ ವಾಸ ಹೇಗಿರ್ತದೆ ಅಂದರೆ ಭೂಲೋಕದಲ್ಲಿ ವಾಸವಾಗಿರಬೇಕಾಗಿದ್ದ ಅವಧಿವರೆಗೆ ಮುಂದುವರಿತದೆ ಅಂತ ಹೇಳ್ತಾರೆ. ಅವನು ತಕ್ಷಣ ಸತ್ತೋಗಿರ್ತಾನೆ ಬೈ ಆಕ್ಸಿಡೆಂಟ್ ಆ ಬೈ ಮರ್ಡರ್ ಅಥವಾ ಆತ್ಮಹತ್ಯೆಯಿಂದ ಅವನು ಆ ದೇಹ ಬಿಟ್ಟಿರ್ತಾನೆ. ಆದರೆ ಅವನಿಗೆ ಅವನು ಎಷ್ಟು ದಿವಸ ಅವನು ನಿಜವಾಗಿ ಇರಬೇಕಾಗಿತ್ತು ಅಷ್ಟು ದಿವಸ ಆ ಶರೀರಗಳು ಹಂಗಂಗೆ ಅವು ಕೆಲಸ ಮಾಡ್ತಾರೆ, ಜೀವಂತವಾಗಿರ್ತವೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅವನ ಜೀವಿಯಲ್ಲಿ ಸಂಯೋಜನೆ ಹೊಂದಿರುವ ಬೇರೆ ಬೇರೆ ತತ್ವಗಳು ತಮ್ಮದೇ ಆದ ಕಾಲಮಿತಿಯನ್ನು ಅನುಸರಿಸಿ ನಿಯಮಾನುಸಾರ ಸೇರಿಕೊಂಡಿರುವುದರಿಂದ ಸ್ವಾಭಾವಿಕವಾಗಿ ನಿಗದಿಯಾಗಿರುವ ಕಾಲ ಬಂದಾಗ ಮಾತ್ರ ಅವು ಬೇರೆ ಬೇರೆಯಾಗಿ ಬೇರ್ಪಡಿಸುತ್ತವೆ. ಅಲ್ಲಿವರೆಗೆ ಆದ್ರಿಂದ ಈ ರೀತಿ ಆತ್ಮಹತ್ಯೆ ಅಪಘಾತಕ್ಕೀಡಾದವರು ಅಥವಾ ಕೊಲೆಯಾದವರು ವ್ಯಕ್ತಿಗಳಲ್ಲಿ ಸಂಯೋಜನೆ ಹೊಂದಿರುವ ಬೇರೆ ಬೇರೆ ತತ್ವಗಳು ಸ್ವಾಭಾವಿಕವಾಗಿ ನಿಗದಿಯಾಗಿರುವ ಅಂತ್ಯಾವಸ್ಥೆಯವರೆಗೂವರೆಗೆ ಅಂದರೆ ಅಂತ್ಯಾವಸ್ಥೆಯನ್ನು ತಲುಪುವವರೆಗೆ ಭಾಗಶಃ ಮಾತ್ರ ಸತ್ತಿರ್ತೀವಿ ಅಂತ ಹೇಳ್ತಾರೆ. ಪೂರ್ತಿ ಸತ್ತಿರಲ್ಲ ಮನುಷ್ಯ ಅಂತ ಹೇಳ್ತಾರೆ ನೋಡಿ. ಅಂದರೆ ಅವನು ಮರ್ಡರ್ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅಥವಾ ಅವನು ಸೂಯಿಸೈಡ್ ಮಾಡ್ಕೊಂಡಿರ್ಬೋದು, ಆದರೆ ಅವನು ಭಾಗಶಃ ಸತ್ತವನೇ, ಪೂರ್ತಿಯಾಗಿ ಸತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಕರೆಕ್ಟ್ ಅದು. ಯಾಕೆಂದರೆ ಆಯಾ ಕೋಶಗಳಿಗೆ ಆಯಾ ತತ್ವಗಳಿಗೆ ಅದೇ ಒಂದು ರೀತಿಯಾದ ಒಂದು ಏಜ್ ಇರ್ತದೆ ಅವ್ರಿಗೆ, ಒಂದು ಏನು ಟೈಮ್ ಇರೋದ್ರಿಂದ ಅವಧಿ ಇರೋವರೆಗೆ ಅದು ಮುಂದುವರಿಯೋದಿಲ್ಲ, ಅದು ಅಲ್ಲಿವರೆಗೆ ಕಾಯಬೇಕದು. ಅವನು ಭಾಗಶಃ ಮಾತ್ರ ಸತ್ತಿದ್ದಂತೆ ಬಲವಂತವಾಗಿ ಕಾಮಲೋಕಕ್ಕೆ ಎಸೆದಂತಾಗ್ತದೆ, ಬಲವಂತವಾಗಿ ಎಸೆದಂಗೆ ಆಗುತ್ತದೆ. ಆದ್ದರಿಂದ ಕಾಮಲೋಕದಲ್ಲಿ ಈ ರೀತಿ ಎಸೆದಂಥ ತತ್ವಗಳು ಸ್ವಾಭಾವಿಕವಾಗಿ ನಿಗದಿಯಾಗಿರುವ ಜೀವಿತಾವಧಿಯವರೆಗೆ ಕಾಯಬೇಕಾಯ್ತದೆ ಅಂತ ಹೇಳಿ ಅವೇ ಎಂಟಿಟೀಸ್ ಅಲ್ಲೇ ಕಾಯ್ತಾ ಇರ್ತವೆ. ಅದು ಒಂದು ತಿಂಗಳಾಗ್ಬೋದು ಅಥವಾ 60 ವರ್ಷ ಆಗ್ಬೋದು ಅಂತ ಒಂದು ಊಹೆ ಹೇಳ್ತಾರೆ. ಈ ರೀತಿ ಕಾಮಲೋಕದ ಅನೇಕ ಬಗೆ ಬಗೆಯ ದರ್ಜೆಗಳಿದ್ದು ಎಲ್ಲ ಅಂತಸ್ತಿನ ಕೋಶಗಳಿಗೆ ಅವಕಾಶವಿದೆ. ಈ ಕಾಮಲೋಕದಲ್ಲಿ ನೈತಿಕ ವರ್ತನೆಗೆ ನೈತಿಕ ವರ್ತನೆಯ ಹೊಣೆಗಾರಿಕೆ ಅನುಸಾರ ಅಂದರೆ ಮಾರಲ್ ಕೆಲವರು ಕಾಲವನ್ನು ಹೆಚ್ಚು ನೈತಿಕ ಹೊಣೆ ಯಾರಿಗೆ ನೈತಿಕತೆಯಿಂದ ಯಾರು ಬದುಕಿಲ್ವೋ ಅಂಥವ್ರಿಗೆ ಅಲ್ಲಿ ಏನು ಅಂದರೆ ಹೆಚ್ಚಾಗಿ ನೋವು ನಷ್ಟ ದುಃಖ ಸೋಲು ಶಿಕ್ಷೆ ಅನ್ಯಾಯ ಮೊದಲಾದವನ್ನು ಅನುಭವಿಸ್ತಾ ಇರ್ತದೆ ಅಂತ ಹೇಳ್ತಾರೆ ಕಾಮಲೋಕದಲ್ಲಿ. ಇದು ಒಂದು ಮಾನಸಿಕ ಒಂದು ಸ್ಥಿತಿ. ಈಗ ಮತ್ತೆ ಕೆಲವರು ತಮ್ಮ ಕಲ್ಪನೆಗಳಿಂದ ತುಂಬಿದ ಜಡಾವಸ್ಥೆಯಲ್ಲಿ ಇರ್ತಾರೆ, ಏನೋ ಒಂದು ಮಂಕು ಕವಿದಂಗೆ ಅವರು ಆ ಜಡಾವಸ್ಥೆಯಲ್ಲಿ ಇರ್ತಾರೆ ಕಾಮಲೋಕದಲ್ಲಿ. ಆದರೆ ಈ ಮರಣದಂಡನೆಗೆ ಗುರಿಯಾದ ಅಪರಾಧಿಗಳು ಮಾನವನ ಸಾಮಾನ್ಯವಾದ ಜೀವಿತವನ್ನು ತಿರಸ್ಕರಿಸಿ ಅವನ ಒಂದು ಲೆಕ್ಕಾಚಾರ ಇರ್ತದೆ, ಮನುಷ್ಯ ಹೇಗೆ ಬದುಕಬೇಕು ಏನು ಬಾಳ್ಬೇಕು ಅನ್ನೋದು ಒಂದು ಸಾಮಾನ್ಯವಾಗಿ ಒಂದು ಸ್ಥಿತಿ ಇರುತ್ತದೆ. ನಾವೆಲ್ಲ ನೋಡಿರೋದು ಮಾನವ ಸಾಮಾನ್ಯ ಜೀವಿತವನ್ನು ತಿರಸ್ಕರಿಸ್ತಾರೆ ಅವರೆಲ್ಲ. ನೋಡಪ್ಪ ಈ ತಪ್ಪು ಮಾಡಬೇಡ ನೀನು ಈ ರೀತಿ ನಡ್ಕೋ ಅಂತ ಹೇಳಿದ್ರು ಅವರು ಅದನ್ನು ಒಪ್ಪಲ್ಲ. ಅದನ್ನೆಲ್ಲ ಸಾಮಾನ್ಯ ಜೀವಿತವನ್ನು ತಿರಸ್ಕರಿಸಿ ಅವರು ಏನಂದ್ರೆ ವೈರತ್ವ ಮತ್ತು ಪ್ರತಿಕಾರ ಮನೋಭಾವನೆ ಶಿಕ್ಷಣ ತೀವ್ರ ಯಾತ್ರೆಯಲ್ಲಿ ಆ ಶಿಕ್ಷಣದ ಯಾತ್ರೆ ಅದು ಅಡಿಯಲ್ಲಿ ಅವರು ಆ ಶಿಕ್ಷೆಯ ಅಡಿಯಲ್ಲಿ ಅವರು ಆ ಶಿಕ್ಷೆ ಏನು ಅಂದರೆ ಅದು ಜಸ್ಟಿಸ್ ಏನು ಅವನಿಗೆ ಯಾವುದರಿಂದ ಶಿಕ್ಷೆ ಆಗಿರ್ತದೆ ಅದು ತಕ್ಕದಾಗ ಆಗಿರ್ತದೆ ಅಂದರೆ ಸದ್ಗುಣಕ್ಕೆ ಸತ್ಫಲ ದುರ್ಗುಣಕ್ಕೆ ದುಷ್ಫಲ ಎಂದು ತಿಳಿದು ಅವನು ಅದನ್ನು ತಿಳ್ಕೊಳ್ಳಲ್ಲ. ಅವನು ತಮ್ಮ ಅಪರಾಧವನ್ನು ಒಪ್ಪಿಕೊಳ್ಳೋದಿಲ್ಲ ಅವನು ಅಂತ ಹೇಳ್ತಾನೆ ನೋಡಿ. ಸದ್ಗುಣಕ್ಕೆ ಸತ್ಫಲ ದುರ್ಗುಣಕ್ಕೆ ದುಷ್ಫಲ ಎಂದು ತಿಳಿದು ತಮ್ಮ ಅಪರಾಧವನ್ನು ಒಪ್ಪಿಕೊಳ್ಳೋದಿಲ್ಲ ಅವರು ಆ ಏನು ಅದು ಆ ಅವಸ್ಥೆಯಲ್ಲಿರೋರವರು. ಈ ರೀತಿ ಅವರು ಬದಲಾಗಿ ಏನು ಮಾಡ್ತಾರೆ ಅವರು ಯಾವಾಗಲೂ ಕಾಮಲೋಕದಲ್ಲಿ ಅವರ ಜೀವಿತಾವಧಿಯಲ್ಲಿ ಏನೇನು ನಡೀತು ಆ ದುಷ್ಕೃತ್ಯ ಅವರ ಅನ್ಯಾಯ ವಿಚಾರಣೆ ನ್ಯಾಯಾಂಗ ವಿಚಾರಣೆ ಅವರನ್ನು ಗಲ್ಲಿಗೇರಿಸಿರುವುದನ್ನು ಅಥವಾ ಫಾಸಿಗೇರಿಸಿರುವುದನ್ನು ಮತ್ತು ಅವರ ಪ್ರತಿಕಾರ ಮನೋಭಾವನೆ ಮತ್ತೆ ಮತ್ತೆ ಪುನಃ ಅವರು ಅದನ್ನು ಕೆದಕ್ತಾ ಇರ್ತಾರೆ ಪಠಿಸ್ತಾ ಇರ್ತಾರೆ ಜಪಿಸ್ತಾ ಇರ್ತಾರೆ ಮತ್ತೆ ಹೇಳ್ತಾ ಇರ್ತದೆ ಅದನ್ನು ಎಲ್ಲರೂ ಹೇಳ್ಕೊಂಬರ್ತಾ ಇರ್ತಾರೆ ಮತ್ತೆ ಪ್ರದರ್ಶನ ಮಾಡ್ತಾ ಇರ್ತಾರೆ ಈ ಕಾಮಲೋಕದಲ್ಲಿ. ಅವರು ಈ ರೀತಿಯಲ್ಲಿ ಇದ್ದಾಗ ಬಹಳ ಸೂಕ್ಷ್ಮ ಗ್ರಾಹಿಗಳಾಗಿ ಜೀವಿಸುತ್ತಿರುವ ವ್ಯಕ್ತಿಗಳನ್ನು ಪ್ರೇತಜ್ಞಾನಿಯನ್ನು ಮೀಡಿಯಂಸ್ ಸಂಪರ್ಕಿಸಿ ಅವ್ರನ್ನ ಆ ಕಾಮಲೋಕದಲ್ಲಿರುವ ಒಂದು ಇವರು ಎಂಟಿಟಿಸಿಗಳು ಕೊಲೆ ಹತ್ಯೆ ಮತ್ತು ಇತರ ದುಷ್ಕೃತ್ಯ ಎಸಗುವ ಅಪಾಯಕಾರಿಯಿಂದ ಸ್ಪಂದನೆಗಳನ್ನು ತುಂಬುವರು. ಈ ಎಂಟಿಟೀಸು ಈ ರೀತಿ ಇರೋರು ಕಾಮಲೋಕದಲ್ಲಿ ಇರೋರು ಈ ಮೀಡಿಯಮ್ಸ್ ಪ್ರೇತಜ್ಞಾನಿಯನ್ನು ಅವನ್ನ ಅಟ್ರಾಕ್ಟ್ ಮಾಡ್ತಾರೆ. ಇವರು ಅಟ್ರಾಕ್ಟ್ ಮಾಡಿ ಸ್ಪಂದನೆ ಆ ವ್ಯಕ್ತಿಯ ಮೇಲೆ ಪರಿಣಾಮ ಬೀರ್ತಾ ಇರ್ತಾರೆ. ಈಗ ಈ ಒಂದು ಸ್ಥೂಲ ಚಿತ್ರ ಕಾಮಲೋಕದ ಒಂದು ಸ್ಥೂಲ ಚಿತ್ರ ನಮಗೆ ಒಂದು ಆಯಿತು. ಅಂದರೆ ಏನು ಮನುಷ್ಯನ ಒಂದು ಜೀವಿತಾವಧಿಯಲ್ಲಿ ಅವನು ಏನು ಒಳ್ಳೆ ಆಲೋಚನೆಗಳು ಒಳ್ಳೆ ಭಾವನೆಗಳು ಹೆಚ್ಚು ಅವನು ಪ್ರಾಪಂಚಿಕವಾಗಿ ಮತ್ತೆ ಇಲ್ಲದೇನೆ ಅವನು ಲೋಕಹಿತಕವಾಗಿ ಏನು ಕೆಲಸ ಮಾಡಿದರೆ ಅವನಿಗೆ ಯಾವ ಒಂದು ಕಾಮಲೋಕದ ಒಂದು ಸೃಷ್ಟಿ ಇರ್ತದೆ ಅಥವಾ ಹೆಚ್ಚು ತಪ್ಪು ಮಾಡಿ ಕಾಮ ಕ್ರೋಧಾದಿಗಳಲ್ಲಿ ಯಾರು ಮಿಳಿತಾಗಿ ಹೆಚ್ಚು ಪ್ರಪಂಚಕ್ಕೆ ಕಂಟಕನಾಗಿ ಯಾರು ಅವನು ಇರ್ತಾನೆ ಅವನಿಗೆ ಒಂದು ಪರಿಕಲ್ಪನೆ ಕಾಮಲೋಕದಲ್ಲಿ ಒಂದು ಸ್ಥೂಲ ಚಿತ್ರ ಇದರಲ್ಲಿ. ಈಗ ಈ ಸ್ವರ್ಗದ ಬಗ್ಗೆ ದೇವಚಾನ್ ಬಗ್ಗೆ ಈಗ ನಾವು ಒಂದು ಮುಂದೆ ಇದನ್ನು ಹೇಳ್ಕೊಂಡು ಹೋಗೋಣ. ಇದರಲ್ಲಿ ಈಗಾಗಲೇ ಚರ್ಚೆ ಮಾಡಿದಂತೆ ಈ ಮರಣಾನಂತರ ವಿವೇಚನಾರಹಿತವಾದ ಮತ್ತು ಮೃಗ ಸ್ವಭಾವದ ದೇಹಗಳನ್ನು ಕಾಮಲೋಕದಲ್ಲಿ ಕಳಚಿದ ನಂತರ ಅಂದರೆ ನಮ್ಮ ಮರ್ತ್ಯ ಮಾನವ ಅವನ ಈ ದೇಹ ಕಾಮದೇಹ ಭೌತ ಶರೀರ ಪ್ರಾಣ ಇವೆಲ್ಲ ಹೋದ ಮೇಲೆ ಅವನು ಈ ಕಾಮಲೋಕದಲ್ಲಿ ಕಳಚಿದ ನಂತರ ಈ ಅಮರ್ತ್ಯ ಅಂದರೆ ಶಾಶ್ವತವಾದ್ದು ಒಂದು ಜೀವಿತದಿಂದ ಮತ್ತೊಂದು ಜೀವಿತಕ್ಕೆ ಸಾಗುತ್ತಿರುವ ಯಾತ್ರಿಕ ಈ ಅಮರ್ತ್ಯ ಮಾನವ ಏನು ನಮ್ಮಲ್ಲಿ ಆತ್ಮ ಬುದ್ಧಿ ಮನಸ್ಸು ಅಥವಾ ಜೀವಾತ್ಮ ಅಂತ ಹೇಳ್ಬೋದು ಅಥವಾ ಅಂತರಾತ್ಮ ನಾವು ಬೇರೆ ಬೇರೆ ಇದರಲ್ಲಿ ಕರೀಬೋದು ಅದನ್ನು. ಇವನು ಒಬ್ಬ ಯಾತ್ರಿಕ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ. ಇವನು ಈ ಯಾತ್ರಿಕ ಈ ಸ್ವರ್ಗ ಪ್ರವೇಶಿಸ್ತಾನೆ. ಇದೆಲ್ಲ ಆದಮೇಲೆ ಇದೆಲ್ಲ ಕಾಮಧೇಯದಿಂದ ಎಲ್ಲ ಆದಮೇಲೆ ಇವನು ಸ್ವರ್ಗಕ್ಕೆ ಹೋಗ್ತಾನೆ. ಇದು ಸಾರ್ವತ್ರಿಕ ನಿಯಮವು ದೇವಚಾನ್ನಲ್ಲಿರುವ ಶಾಶ್ವತ ತತ್ವದ ಮೇಲೂ ನಿರ್ದಿಷ್ಟವಾಗಿ ಕಾರ್ಯನಿರ್ವಹಿಸುವ ಒಂದು ಸಾರ್ವತ್ರಿಕ ನಿಯಮ ಇದೆ, ಲಾ ಇದೆ. ಅದನ್ನು ಈ ದೇವಚಾನ್ನಲ್ಲಿ ಅದು ಕೆಲಸ ಮಾಡ್ತದೆ ಆ ಕಲಾನು ಆ ಲಾ ಆ ನಿಯಮ ಈ ಸಾರ್ವತ್ರಿಕ ಕರ್ಮ ನಿಯಮನು ಆ ದೇವಚಾನಿನಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ಮರಣಾನಂತರ ದೇವಚಾನ ಸ್ಥಿತಿಯಲ್ಲಿ ಸಂಸರಣೆಯ ಅವಶ್ಯಕತೆ ಇದೆ. ಇಲ್ಲಿ ಎವಲ್ಯೂಷನ್ ನಡೀತಾ ಇರ್ತದೆ ಮತ್ತೆ ಕರ್ಮ ನಿಯಮನು ಅದರ ಪ್ರಕಾರವಾಗಿ ಕೆಲಸ ಮಾಡ್ತಾ ಇರ್ತದೆ, ಅದರ ಬೆಳವಣಿಗೆ ಮುಂದುವರಿತಾ ಇರ್ತದೆ. ನಮ್ಮ ಜೀವಿತಾವಧಿಯಲ್ಲಿ ಪ್ರತಿ ಗಳಿಗೆಯಲ್ಲೂ ನಮ್ಮ ಆಲೋಚನೆಗಳಿಂದ ಬಿಡುಗಡೆಯ ಹೊಂದಿದ ಶಕ್ತಿ ವಿಶೇಷಗಳು ಮತ್ತು ಅತೀಂದ್ರಿಯ ಶಕ್ತಿಗಳು ನಾಶ ಹೊಂದೋದಿಲ್ಲ. ಯಾವ ಶಕ್ತಿನೂ ನಾಶವಾಗೋದಿಲ್ಲ. ಒಂದು ಶಕ್ತಿ ಒಂದು ಇನ್ನೊಂದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಆಗ್ತದೆ ಹೊರತು ಯಾವ ಶಕ್ತಿನೂ ಸೃಷ್ಟಿಯಾಗೋದಿಲ್ಲ ಮತ್ತು ಅದು ನಾಶ ಹೊಂದೋದಿಲ್ಲ. ಸೊ ಇದನ್ನು ಒಂದು ಸೈಂಟಿಫಿಕ್ ಒಂದು ಅನಾಲಜಿ ಮೇಲೆ ನಾವು ಹೇಳ್ಕೊಂಡು ಹೋಗ್ಬೋದು. ನಾಶ ಒಂದ ಬದಲು ಅವು ಮನೋಹರದಲ್ಲಿ ಸುಪ್ತವಾಗಿ ಶೇಖರವಾಗುವು. ಈ ರೀತಿ ಸುಪ್ತವಾದ ಶಕ್ತಿ ವಿಶೇಷಗಳು ಈಗ ಭೌತಿಕ ಕಾಮದೇಹಗಳ ಪರಿಮಿತಿ ಇಲ್ಲದಿರುವುದರಿಂದ ಇದಕ್ಕೆ ಪರಿಮಿತಿಯೇ ಇಲ್ಲ. ಅವು ಹೊರಹೊಮ್ಮಿ ಜೀವಾತ್ಮನ ಸಂಚರಣೆಯಲ್ಲಿ ಸಂಚರಣೆ ಮುಂದುವರಿತಾ ಇರ್ತದೆ. ಅಲ್ಲಿ ನಮ್ಮ ದೇವಚಾನ ಅಥವಾ ನಮ್ಮ ಸ್ವರ್ಗಲೋಕದಲ್ಲಿ ನಾವೇನು ಸ್ವರ್ಗ ಅಂತ ಏನು ಇವತ್ತಿನ ಸಬ್ಜೆಕ್ಟ್ ತಗೊಂಡಿದ್ವಿ ಅದನ್ನ ನಮ್ಮ ತೇಜಸ್ವಿ ಪರಿಭಾಷೆಯಲ್ಲಿ ದೇವಚಾನ ಅಂತ ಹೇಳ್ತಾರೆ. ಮುಂದುವರಿತದೆ ಈ ಪ್ರಕ್ರಿಯೆಯು ಪರಿಹಾರಕ ನೆಮ್ಮದಿ, ಅಲ್ಲಿ ನೆಮ್ಮದಿ ಇರ್ತದೆ, ವಿಶ್ರಾಂತಿ ಇರ್ತದೆ ಮತ್ತು ಅನುಕೂಲಕರ ಅಂತ ಹೇಳ್ತಾರೆ. ಹೇಗೆ ಅಂತ ಮುಂದೆ ಇದನ್ನ ತಿಳ್ಕೊಳ್ಳೋಣ. ಈ ದೇವಚಾನ ಸ್ಥಿತಿಯು ಇರುವ ಸದಾಕಾಶಗಳನ್ನು ಪಡೆದು ಭೌತಿಕ ಪ್ರಪಂಚದ ಮತ್ತು ಕಾಮನೆಗಳ ಅಡೆತಡೆಗಳಿಲ್ಲ, ಕಾಮನೆಗಳಿಲ್ಲ. ಭೌತಿಕ ಶರೀರದ ಒಂದು ಬಂಧನ ಇರಲ್ಲ, ಪರಿಮಿತಿಗಳಿಲ್ಲದೆ ತನ್ನದೇ ಆದ ಲೋಕವನ್ನು ನಿರ್ಮಾಣಗೊಂಡಿರ್ತದೆ. ತನ್ನದೇ ಆದ ಲೋಕದಲ್ಲಿ ಈ ನಮ್ಮ ಜೀವಾತ್ಮ ಇರ್ತಾನೆ. ಈಗ ಈ ಜೀವಾತ್ಮ ಮರಣ ಹೊಂದುವಂತ ದೇಹೇಂದ್ರಿಯಗಳು ಮತ್ತು ಕಾಮಶರೀರವನ್ನು ತ್ಯಜಿಸಿದ ನಂತರ ದೇವಚಾನಲ್ಲಿ ತನ್ನದೇ ಆದ ಒಂದು ಹೊದಿಕೆ, ಒಂದು ವೆಸ್ಟರ್ ಅಥವಾ ಒಂದು ಸಾಧನ, ಒಂದು ವೆಹಿಕಲ್. ಅಂದರೆ ಇದು ವೆಹಿಕಲ್ ಏನು ಅಂದರೆ ನಮ್ಮ ಅಭಿಪ್ರಾಯ, ಭಾವನೆ, ಸಂಕಲ್ಪ, ಸಂವೇದನೆ, ಉದ್ದೇಶಿತ ಕಾರ್ಯ ಮೊದಲಾದವುಗಳನ್ನು ಹೊರಹಾಕಲು ಬಳಸುವ ಒಂದು ಸಾಧನ. ಯಾವುದೇ ಒಂದು ನಮ್ಮಲ್ಲಿ ಮಾನಸಿಕ ಶಕ್ತಿ ಇರ್ಬೋದು, ಭೌತಿಕ ಶಕ್ತಿ ಇರ್ಬೋದು ಅಥವಾ ನಮ್ಮ ಆತ್ಮಶಕ್ತಿ ಇರ್ಬೋದು, ಎಲ್ಲಕ್ಕೂ ಒಂದು ವೆಸ್ಚರ್ ಇರಬೇಕು. ಈಗ ನನ್ನ ಮನಸ್ಸಿನಲ್ಲಿ ಒಂದು ಕ್ರಿಯೆ ನಡೆದು ಕಾರ್ಯಗತ ಮಾಡಿದ್ರೆ ಭೌತಿಕ ಶರೀರ ಬೇಕು. ಮಾನಸಿಕವಾಗಿ ಭಾವನಾತ್ಮಕವಾಗಿ ನಾವು ಕೆಲಸ ಮಾಡಿದಾಗ ಆ ಭಾವನೆಗಳಿಗೆ ಒಂದು ಶರೀರ ಇರ್ತದೆ, ನಮ್ಮ ಆಲೋಚನೆಗೆ ಒಂದು ಶರೀರ ಇರ್ತದೆ, ಅದೇ ಮನೋಶರೀರ, ಮನೋಲೋಕ ಅಂತೀವಿ, ಮನೋಕೋಶ ಅಂತೀವಿ. ಸೊ ಈ ರೀತಿ ನಾವು ಹಾಕಬೇಕಾದ್ರೆ ಒಂದು ಸಾಧನ ಬೇಕು. ಈ ಸಾಧನದಿಂದ ಈ ಜೀವಾತ್ಮನು ದೇವಚಾನ್ ಸ್ಥಿತಿಯಲ್ಲಿ ಮಾನಸಿಕ ಮತ್ತು ಆತ್ಮತತ್ವಗಳ ಸ್ತರದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಅಲ್ಲಿ ಅವನಿಗೆ ಯಾವುದು ಈ ಭೌತಿಕ ಮತ್ತು ಕಾಮ ಶರೀರದ ಬಂಧನ ಇಲ್ಲದರಿಂದ ಅವನ ಒಂದು ಜೀವಾತ್ಮನ ಒಂದು ಏನು ಮಾನಸಿಕ ಸ್ಥಿತಿ ಮತ್ತು ತತ್ವಗಳ ಸ್ತರದಲ್ಲಿ ಕಾರ್ಯನಿರ್ವಹಿಸ್ತದೆ. ಈ ಸ್ಥಿತಿಯನ್ನು ನಾವು ಒಬ್ಬ ಕವಿ ಮತ್ತು ಒಬ್ಬ ಕಲೆಗಾರರಿಗೆ ಹೋಲಿಸ್ಬೋದು. ಏನಂದ್ರೆ ಒಬ್ಬ ಕವಿ ಕಲೆಗಾರ ಹೇಗೆ ಅವನು ಕೆಲಸ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಇಲ್ಲಿ ಏನಂದ್ರೆ ಅವನು ಒಬ್ಬ ಕವಿ, ತನ್ನ ಕಾವ್ಯ ರಚನೆ, ಸಾಹಿತ್ಯ ರಚನೆ, ಗೀತ ರಚನೆಯಲ್ಲಿ ಅವನು ಕಂಪೋಸ್ ಮಾಡ್ತಾ ಇರ್ತಾನೆ. ಕಂಪೋಸ್ ಮಾಡ್ತಾಗ ಒಬ್ಬ ಕಲೆಗಾರ, ಒಬ್ಬ ಪೇಂಟರ್ ವಿವಿಧ ಬಣ್ಣಗಳನ್ನ ವಿನ್ಯಾಸ ಮಾಡ್ತಾ ಇರ್ತಾನೆ. ಅವನು ಅಷ್ಟೊಂದು ಅದರಲ್ಲಿ ಮುಳುಗಿರ್ತಾನೆ. ಅವನು ಮುಳುಗಿ ಅವನು ಆ ತನ್ಮಯಾವಸ್ಥೆಯಲ್ಲಿರ್ತಾನೆ ಅಂತಾನೆ. ಮೈ ಮರ್ತ್ಬಿಟ್ಟಿರ್ತಾನೆ ಅವನ್ನೆಲ್ಲ. ಏನ್ ಮರ್ತಿದ್ರೆ ಒಂದು ಭಾವ ಸಮಾಧಿಯಲ್ಲಿರ್ತಾನೆ. ಆಗ ಅವನಿಗೆ ಕಾಲ, ದೇಶ, ಇಂದ್ರಿಯ ಗೋಚರವಾದ ಈ ಭೌತಿಕ ಪ್ರಪಂಚದ ಅರಿವೇ ಇರೋದಿಲ್ಲ ಅವನಿಗೆ. ಆ ರೀತಿ ಅವನು ಆ ನಮ್ಮ ದೇವಚಾನ ಅಥವಾ ಸ್ವರ್ಗದಲ್ಲಿ ಆ ರೀತಿ ಅನುಭವ ಪಡೀತಾನೆ. ಅದೇ ಕಾಲ ಮತ್ತು ದೇಶದ ಪರಿಮಿತಿ ಇರೋದಿಲ್ಲ ಅವನಿಗೆ. ಅಂದ್ರೆ ಇಲ್ಲಿ ಗೋಚರದ ಈ ಭೌತಿಕ ಪ್ರಪಂಚದ ಯಾವ ಅರಿವಿಲ್ದಂಗೆ ಈ ನಮ್ಮ ಪೊಯೆಟ್ಸು ಮತ್ತು ಕವಿಗಳು ಮತ್ತು ಚಿತ್ರಕಾರರು ಏನು ಅವರ ಒಂದು ಆ ಒಂದು ಕೆಲಸದಲ್ಲಿ ಮುಳುಗಿರ್ತಾರೆ ಆ ರೀತಿ ನಮ್ಮ ಜೀವಾತ್ಮನ ಆ ಲೋಕ ಹಂಗಿರ್ತದೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಎಷ್ಟೋ ವರ್ಷಗಳ ಹಿಂದೆ ನಡೆದಂಥ ಘಟನೆಗಳು, ಸಂತೋಷದ ಕ್ಷಣಗಳು, ತೀವ್ರವಾಗಿ ಅನುಕಂಪ ಹುಟ್ಟಿಸುವ ಘಟನೆಗಳು ನೆನ್ನೆ ನೋಡಿದಷ್ಟೇ ನಿಖರವಾಗಿ ಗ್ರಹಿಸಲು ಸಾಧ್ಯವಾಗ್ತದೆ ಅಂತ ಹೇಳ್ತಾರೆ. ಯಾವುದನ್ನು ನಾವು ಒಂದು ಮಾತಾಡಿದ್ದು, ಒಂದು ಆಲೋಚನೆ ಮಾಡಿದ್ದು, ಒಂದು ಭಾವನೆಗಳು ಪ್ರತಿಯೊಂದನ್ನು ಜೀವಂತವಾಗಿರ್ತವೆ ಅಂತ ಇದರಲ್ಲಿ ನಮಗೆ ಕೂಲಂಶವಾಗಿ ತಿಳಿತದೆ. ಅಂದರೆ ಇಲ್ಲಿ ಯಾವುದು ಅದರಿಂದ ಈ ಲೋಕದಲ್ಲಿ ಕಾಲ ಮತ್ತು ಪರಿಮಿತಿ ಇರೋದ್ರಿಂದ ಇವು ಕಾಲ ದೇಶಗಳ ಮಿತಿ ಇರುವುದಿಲ್ಲ. ಈ ದೇವಚಾನ್ ಸ್ವರ್ಗದ ಕಾಲ ಎಷ್ಟು ಅಂತ ಇದರಲ್ಲಿ ಒಂದು ಮಾಸ್ಟರ್ಸ್ ಇದ್ರ ಬಗ್ಗೆ ಹೇಳ್ಕೊಂಡಿದೆ. ದೇವಚಾನ್ ಕಾಲಾವಧಿಯು ನಿಖರವಾಗಿ ಮಾನವನ ಜೀವಿತಾವಧಿಯಲ್ಲಿ ಉತ್ಪತ್ತಿಯಾದ ಅತೀಂದ್ರಿಯ ಶಕ್ತಿಗಳು ಅಥವಾ ಅಂತ ಪ್ರಚೋದನೆ ಅನುಗುಣವಾಗಿ ಇರ್ತದೆ. ಈ ಕಾಮದೇವ ಇದು ಈ ದೇವಚಾನ್ ಸ್ವರ್ಗದ ಕಾಲಾವಧಿ ಎಷ್ಟು ಶಕ್ತಿಯುತವಾಗಿ ಎಷ್ಟು ಒಳ್ಳೆಯದು ಲೋಕಹಿತವಾಗಿ ಒಂದು ಪ್ರಪಂಚದ ಒಳಿತಿಗಾಗಿ ಸಮಾಜದ ಒಂದು ಹಿತದೃಷ್ಟಿಯಿಂದ ಸ್ವಾರ್ಥ ನಮ್ಮ ದುರುದ್ದೇಶ ಎಲ್ಲನೂ ಬದಿಗೊತ್ತಿ ಈ ಪ್ರಪಂಚದ ಲೋಕಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಈ ದೇವಚಾನ್ ಸ್ವರ್ಗದ ಕಾಲಾವಧಿ ಜಾಸ್ತಿ ಅಂತ ಇದರಲ್ಲಿ ಹೇಳ್ತಾರೆ. ಇಲ್ಲಿ ತಿಳಿಸುವ ಪ್ರಕಾರ ಸಾಮಾನ್ಯವಾಗಿ 1500 ವರ್ಷ ಅಂತ ಇದನ್ನ ಒಂದು ರಫ್ ಆಗಿ ಮಾಸ್ಟರ್ಸು ಹೇಳವ್ರೆ. ಈ ಕಾಲವು ಮಾನವನಿಂದ ಹೊರಹೊಮ್ಮಲು ಹೊರಹೊಮ್ಮಿ ಆಲೋಚನೆಗಳ ಪ್ರಭಾವಕ್ಕೆ ಅನುಗುಣವಾಗಿರ್ತದೆ ಅಂತೇಳಿ. ನಮ್ಮ ಆಲೋಚನೆಗಳ ದುರುದ್ದೇಶ ಸ್ವಾರ್ಥ ಇದೆಲ್ಲ ಹೆಚ್ಚಾಗಿದ್ದಾಗ ಇದು ಕಡಿಮೆ ಇರ್ತದೆ, ಇದ್ರದ್ದು ಹೆಚ್ಚಿಗಿರೋದಿಲ್ಲ. ಅಂದರೆ ಕ್ರೀಮು ಈಗ ನಾವು ಒಂದು ಬೆಣ್ಣೆ ಕಾಯಿಸಿದಾಗ ಒಂದು ಅನಿಲ ಕಾಯಿಸಿದಾಗ ಒಳ್ಳೇದು ಎಷ್ಟು ಬರ್ತದೆ ಕೆಟ್ಟದ್ದು ಎಷ್ಟು ಬರ್ತದೆ ಅನ್ನೋದು ಆ ಒಂದು ಅದರು ಅಂತ ಏನು ಹೇಳ್ತೀವಿ ಆ ಮಿನರಲ್ಸ್ ಅದ್ರ ಮೇಲೆ ಹೋಗುತ್ತೆ. ಅದು ಕೆಟ್ಟದಿದ್ರೆ ಹೆಚ್ಚಾಗಿ ಕೆಟ್ಟದಿರ್ತದೆ, ಒಳ್ಳೇದಿದ್ರೆ ಹೆಚ್ಚಾಗಿ ಒಳ್ಳೇದಿರ್ತದೆ ಲೋಹಗಳಲ್ಲಿ. ಈ ರೀತಿ ನಾವು ಕಾಲ ಮಾನವನಿಂದ ಹೊರಹೊಮ್ಮುವ ಆಲೋಚನೆಗಳ ಪ್ರಭಾವಕ್ಕೆ ಅನುಗುಣವಾಗಿರ್ತದೆ ಅಂತ ನಮ್ಮ ಆಲೋಚನೆಗಳು. ಅದಕ್ಕೆ ನಾವು ಮೊದಲೇ ನಾವು ವಿಮರ್ಶೆ ಮಾಡಿದಂಗೆ ಈ ಮಾನವನ ಆಲೋಚನೆಗಳು ಥಾಟ್ಸ್ ವೆರಿ ಪವರ್ಫುಲ್. ಸೊ ಇದು ಮಾನವನ ಎಲ್ಲ ಆಗುಹೋಗುಗಳಿಗೆ ಕಾರಣ. ನಮ್ಮ ಅದಕ್ಕೆ ಮಾಸ್ಟರ್ಸ್ ಹೇಳೋದು ಅವರು ಆಲೋಚನೆಗಳನ್ನು ನಾವು ಪ್ರತಿ ಕ್ಷಣದಲ್ಲೂ ಪ್ರತಿ ಗಂಟೆಯಲ್ಲೂ ಪ್ರತಿ ನಿಮಿಷದಲ್ಲೇ ನಮ್ಮ ಆಲೋಚನೆಗಳು ಸ್ವಾರ್ಥಯುತವಾಗಿದೆಯೋ ಅಥವಾ ಲೋಕಹಿತಕ್ಕಾಗಿ ನಾವು ಯೋಚನೆ ಮಾಡ್ತೇವೆ ಅನ್ನೋದನ್ನು ನಾವು ಮನದಟ್ಟು ಮಾಡ್ಕೋಬೇಕು ನಮ್ಮ ಜೀವನದ ಒಂದು ಯಾತ್ರೆಯಲ್ಲಿ. ಈ ದೇವಚಾನ ಕಾಲಮಿತಿಯು ಮಾನವನ ಉತ್ಪತ್ತಿಯಾಗುವ ಉತ್ಪತ್ತಿಯಾಗಿ ಕ್ಷಯವಾಗದೆ ಉಳಿದಿರುವ ಅತೀಂದ್ರಿಯ ಶಕ್ತಿಗಳ ಅಂತ ಪ್ರಚೋದನೆಗೆ ಅನುಗುಣವಾಗಿರುತ್ತೆ. ಅತೀಂದ್ರಿಯ ಶಕ್ತಿಗಳು ಇವೆಲ್ಲ ನಮ್ಮಲ್ಲಿ ಈ ಆತ್ಮ ಬುದ್ಧಿ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂಥ ಶಕ್ತಿ ಸಾಮರ್ಥ್ಯಗಳು. ಜೀವಿತಾವಧಿಯಲ್ಲಿ ಯಾರು ಈ ಭೌತಿಕ ಸಿರಿ ಸಂಪತ್ತಿನ ಮೇಲೆ ದಾಹ ಪ್ರಧಾನವಾಗಿರ್ತದೋ ಅಂಥವರು ಜೀವಿತದ ಮೇಲಿನ ತ್ರಿಷೆಯಿಂದ ಪುನರ್ಜನ್ಮ ಪಡೆಯುವರು. ಅಂದರೆ ಇದು ಪುನರ್ಜನ್ಮಕ್ಕೆ ದಾರಿ ಏನು ಅಂದರೆ ನಮ್ಮ ಈ ಕಾಮಲೋಕದ ವಾಸನೆ ಅವು ಆಗಲೇ ನಾವು ಕಾಮಲೋಕದ ವಿಚಾರ ತಿಳಿಸಿದ್ವಿ ಅವು ಕಾಯ್ತಾ ಇರ್ತವೆ ಅವು ಸತ್ತಿರಲ್ಲ ಕಾಯ್ತಾ ಇದ್ದಾಗ ಅವು ಇನ್ನೂ ಪೂರ್ತಿಯಾಗಿ ಅವನ್ನ ನಾವು ಏನು ಆಸೆಗಳು ಆಕಾಂಕ್ಷೆಗಳು ಈ ಜಗತ್ತಿನಲ್ಲಿ ಏನು ಇಟ್ಕೊಂಡಿರ್ತೀವಿ ಕಾಯ್ತಾ ಇರ್ತೇವೆ. ಮತ್ತೆ ನಾವು ಸ್ವರ್ಗದಿಂದ ನಮ್ಮ ಜೀವಾತ್ಮ ಬಂದ ತಕ್ಷಣ ಅವು ಅಟ್ರಾಕ್ಟ್ ಆಗ್ತವೆ. ಸೊ ಅಟ್ರಾಕ್ಟ್ ಆಗಿ ಮತ್ತೆ ನಾವು ದೇಹ ತಗೊಳ್ಳುವಾಗ ಇವು ಮತ್ತೆ ನಮಗೆ ಒಳ್ಳೆಯದು ಬಾಧಿಸ್ಬೋದು ಕೆಟ್ಟದ್ದು ಬಾಧಿಸ್ತಾ ಇರ್ತವೆ. ಈ ರೀತಿ ಇದನ್ನು ಏನು ಈ ಧನ ತೃಷ್ಟಿ ಅಂತ ಮೇಲಿನ ಅಂದರೆ ಪ್ರಧಾನವಾಗಿರುವುದಂಥವರು ಭೌತಿಕ ಸಿರಿ ಸಂಪತ್ತಿನ ಮೇಲಿನ ದಾಹ ಪ್ರಧಾನವಾಗಿರುವಂಥವರಲ್ಲಿ ಈ ಜೀವಿತದ ಮೇಲೆ ಆಸೆ ಇಟ್ಕೊಂಡಿರ್ತಾವೆ ನಾವು ಬದುಕಬೇಕು ಸುಖ ಪಡಬೇಕು ಅಂತ ನಾವು ಸಾಮಾನ್ಯವಾಗಿ ಹಾತೊರಿತಾ ಇರ್ತೀವಿ. ಇದನ್ನು ಈ ಜೀವಿತದ ಮೇಲೆ ಆಸೆ ಇಟ್ಕೊಳ್ಳೋದನ್ನೇ ನಮ್ಮನ್ನು ಒಂದು ಈ ಹುಟ್ಟು ಸಾವಿನ ಚಕ್ರಕ್ಕೆ ಸಿಕ್ಕಾಗ್ತದೆ ಅಂತ ಹೇಳ್ತಾರೆ. ಇದನ್ನ ಲೈತಾಂದಿಪಾತ ಅಂದರೆ ಮಾರ್ಗಜ್ಯೋತಿನಲ್ಲಿ ಮಾಸ್ಟರ್ಸ್ ಏನು ಹೇಳ್ತಾರೆ ಇದನ್ನು ಬಾಳೆ ಒಂದು ಉದ್ವಂತ್ರದಲ್ಲಿ ಏನು ಹೇಳ್ತಾರೆ ಜೀವಿತದ ಮೇಲಿನ ಆಸೆಯನ್ನು ಕೊಲ್ಲು ಆದರೆ ಬಾಳಬೇಕೆಂದು ಏಕೈಕ ಆಸೆ ಉಳ್ಳವರಂತೆ ಎಲ್ಲ ಜೀವಿಗಳನ್ನು ಗೌರವಿಸು. ಅಂದರೆ ನಾವೇನು ಮಾಡ್ತೀವಿ ನಮ್ಮ ಸ್ವಾರ್ಥ ಮತ್ತು ಒಂದು ಇದರಿಂದ ನಾವು ಸಿಲುಕಿ ನಾವು ಬೇರೆ ಜೀವಿಗಳನ್ನ ಅಷ್ಟೊಂದು ತಾತ್ಸಾರವಾಗಿ ನೋಡೋದು ಅಥವಾ ಅವರ ಒಂದು ಏಳಿಗೆಗೆ ಅಥವಾ ಒಂದು ಲೋಕಹಿತಕ್ಕೆ ಕೆಲಸ ಮಾಡ್ತಾನೆ ಎಲ್ಲ ಸ್ವಾರ್ಥದಿಂದ ಹೆಚ್ಚು ಜನ ಈ ಕಲಿಯುಗದಲ್ಲಿ ನಾವು ಮಾಡೇ ಮಾಡ್ತಾ ಇರ್ತೀವಿ. ಸೊ ಆವಾಗ ನಮ್ಮ ಏನು ನಮ್ಮ ಮುಂದಿನ ಒಂದು ಈ ಹುಟ್ಟು ಸಾವು ಅಂದರೆ ಈ ಜೀವಿತಗಳು ಎಷ್ಟಿದೆ ನಮಗೆ ಕರ್ಮ ಪುನರ್ಜನ್ಮಗಳು ದೇಹ ಧರಿಸ್ತಾ ಇರ್ತೀವಿ ಬರ್ತಾ ಇರ್ತೀವಿ ಹುಡ್ತಾ ಇರ್ತೀವಿ ಸಾಯ್ತಾ ಇರ್ತೀವಿ. ಇದು ಹೆಚ್ಚು ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಸೆಗಳು. ಅಂದರೆ ಈ ಜೀವಿತದ ಮೇಲೆ ಆಸೆ ಇಟ್ಕೊಂಡಿದ್ದೀವಿ ನಾನು ಅದಾಗಬೇಕು ನಾನು ಇದಾಗಬೇಕು ನಾನು ಇಂಥ ಉದ್ಯೋಗ ಹೋಗ್ಬೇಕು ಇಂಥ ಶ್ರೀಮಂತನಾಗಬೇಕು ನಾವೆಲ್ಲ ಆಸೆ ಇಟ್ಕೊಂಡಿದ್ದೀವಿ. ಇದೇ ನಮ್ಮನ್ನು ಬಂಧಿಸ್ತದೆ ಅಂತ ಹೇಳ್ತಾರೆ. ಜೀವಿತದ ಆಸೆಯನ್ನು ಕೊಲ್ಲು ಅಂತ ಹೇಳ್ತಾರೆ ಮಾಸ್ಟರ್ಸ್. ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಅಂದರೆ ಕೊಂದ್ಬಿಟ್ಟು ಏನು ಮಾಡಬೇಕು ಬಾಳಬೇಕೆಂದು ಏಕೈಕ ಆಸೆಯುಳ್ಳವರಂತೆ ಎಲ್ಲ ಜೀವಿಗಳನ್ನು ಗೌರವಿಸುವಂತೆ. ಅಂದರೆ ಇಲ್ಲಿ ಈ ಹುಚ್ಚು ಸಾಹಸದಿಂದ ಈಗ ಪ್ರಾಪಂಚಿಕ ಒಂದು ಕರಿಗೆ ಜಡತ್ವ ಈ ಇದು ಹೇಗಿರ್ತದೆ ಅಂತ ಎಕ್ಸ್ಪ್ಲೈನ್ ಮಾಡುತ್ತೆ. ಅಲ್ಲಿಗೆ ಈ ದೇವಚಾನ ಅಥವಾ ಸ್ವರ್ಗದಲ್ಲಿ ಈ ಪ್ರಾಪಂಚಿಕದವರಿಗೆ ಹೇಗಿದೆ ಅದು ಕಾಣ್ತಾ ಇರ್ತದೆ ಅಂತ ಹೇಳ್ತಾರೆ. ಹುಚ್ಚು ಸಾಹಸದಿಂದ ಕೇವಲ ಪ್ರಾಪಂಚಿಕ ವಿಷಯಗಳಲ್ಲೇ ಮುಳುಗಿರುವವರು ಸ್ವರ್ಗಸ್ಥಿತಿಯೋ ಮಂಕುಬಡಿದ ಅಥವಾ ಎಚ್ಚರವಿಲ್ಲದಂತಿರುವರು ಅಂತ ಹೇಳ್ತಾರೆ. ಅಂಥವರಿಗೆ ಮರಣಾನಂತರದ ಸ್ವರ್ಗ ಅಥವಾ ದೇವಚಾನ ಸ್ಥಿತಿ ಇರೋದಿಲ್ಲ, ಅವರು ಒಂದು ರೀತಿ ಮಂಕಾಗಿ ಅಲ್ಲೇ ಇರ್ತಾರೆ ಇವರು. ಕಾರಣ ಅವರಲ್ಲಿ ಆ ಸ್ಥಿತಿಗನುಗುಣವಾದ ಶಕ್ತಿ ಸಾಮರ್ಥ್ಯ ಇರುವುದಿಲ್ಲ, ಅವರಿಗೆ ಅದು ಒಂದು ಅಸ್ಪಷ್ಟವಾದ ಸ್ಥಿತಿ. ಆದ್ದರಿಂದ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಅವರು ಸ್ವಲ್ಪ ಕಾಲ ಸುಪ್ತಾವತಿ ಅಥವಾ ಜಡತ್ವದಲ್ಲಿ ಇದ್ದು ಮತ್ತೆ ಭೂಲೋಕಕ್ಕೆ ವಾಪಸ್ ಬರ್ತಾರೆ ಮರಳುವರು. ಈ ವ್ಯಕ್ತಿಯ ಸಾಯುವ ಮುನ್ನ ಅಂದರೆ ಕೊನೆಗಳಿಗೆಯಲ್ಲಿ ಅವನು ಇಂದ ಹೊರಹೊಮ್ಮದಂತಹ ಆಲೋಚನೆಗಳು ಹೆಚ್ಚು ಶಕ್ತಿಯುತವಾಗಿ ಅಂತ ಹೇಳ್ತಾರೆ. ಅವು ಹೆಚ್ಚು ಶಕ್ತಿಯುತವಾಗಿ ನಮ್ಮ ಏನು ನಮ್ಮ ಮನಸ್ಸಿನಲ್ಲಿ ಆತ್ಮನಲ್ಲಿ ಮುತ್ರೆ ಒತ್ತಾ ಇರ್ತೇವೆಲ್ಲ ಆಲೋಚನೆಗಳು ಸ್ವರ್ಗಲೋಕದಲ್ಲಿ ಪೂರ್ತಿ ಕಾಲ ವಿಕಾಸವಂತ ಇರ್ತೇವೆಲ್ಲ, ವಿಕಾಸ ಆಗ್ತಾ ಇರ್ತದೆ ನಮ್ಮಲ್ಲಿ. ಒಳ್ಳೇದು ಏನು ನಮ್ಮಲ್ಲಿ ಇರ್ತದೆ ಅದು ಮತ್ತೆ ಮತ್ತೆ ಅದು ಮುಂದುವರಿತದೆ, ಅದು ವಿಕಾಸ, ಅದು ರೆವಲ್ಯೂಷನ್ ನಡೀತಾ ಇರ್ತದೆ. ಅಂದರೆ ವಿಕಾಸ ಹೊಂದುತ್ತಾ ಅವು ಮತ್ತೆ ಅವು ಸೃಷ್ಟಿಸ್ತಾ ಇರ್ತವೆ, ಇಂಟ್ರಡ್ಯೂಸ್ ಅವು ಸೃಷ್ಟಿಸುತ್ತಾ ಮತ್ತು ಯೌವನಾವಸ್ಥೆ ಪ್ರೌಢ ಮತ್ತು ವೃದ್ಧಾಪ ಸ್ಥಿತಿಯನ್ನು ಹೊಂದ್ತಾ ಇರ್ತವೆ. ಅವು ಮತ್ತೆ ಬೆಳವಣಿಗೆ ಆಗ್ತಾ ಇರ್ತದೆ, ಪ್ರೌಢಾವಸ್ಥೆ ಬರ್ತವೆ ಮತ್ತು ನಶಿಸಿ ವೃದ್ಧಾಪ್ಯತೆಯಿಂದ ಅವು ಹೋಗ್ತಾ ಅವರ ಸ್ಥಿತಿ ಮುಗಿತಾ ಇರ್ತದೆ, ವೃದ್ಧಾಪ್ಯದಿಂದ ಸ್ಥಿತಿಯನ್ನು ಹೊಂದ್ತಾ ಇರ್ತದೆ. ಅಂದರೆ ಈ ರೀತಿ ಶಕ್ತಿ ಸಾಮರ್ಥ್ಯಗಳು ಮೇಲ್ಮುಖವಾಗಿ ಏರುವವು, ವಿಸ್ತಾರವಾಗುವುದು, ಮತ್ತೆ ಕೆಳಮುಖವಾಗಿ ಕ್ಷೀಣಿಸಿ ಒಂದು ಬರಿದಾಗುವುದು. ಇದನ್ನು ಈ ರೀತಿ ಹೀಗೆ ಒಬ್ಬ ವ್ಯಕ್ತಿ ಜೀವನ ವರ್ಣರಂಜಿತ ವರ್ಣರಹಿತವಾಗಿದ್ದರೆ ಅವನು ಈ ಭೌತಿಕ ಜೀವನದಲ್ಲಿ ಅವನೇನು ಒಂದು ಸರಿಯಾಗಿ ಕೆಲಸ ಮಾಡ್ದೇನೆ ಸ್ವಾರ್ಥ ಇದು ನಾವೆಲ್ಲ ಈ ಕಾಮಲೋಕದ ಒಂದು ಪರಿಚಯ ಮಾಡಿದಂಗೆ ಅವನು ಅಸ್ಪಷ್ಟವಾಗಿದ್ದರೆ ಅವನ ಜೀವನ ನೀರಸವಾಗಿದ್ದರೆ ಉದಾಸೀನವಾಗಿರೋದು, ಅವನ ಸ್ವರ್ಗವಾಸವು ಸಹ ನೀರಸವಾಗಿರ್ತದೆ ಅಂತ ಹೇಳಿ. ಬದಲಾಗಿ ಅವನ ಜೀವನ ಸಮೃದ್ಧವಾಗಿದ್ದರೆ, ಇಲ್ಲಿ ನಾವು ಸಮೃದ್ಧವಾಗಿದ್ದರೆ ಅದು ಇನ್ನೂ ಹೆಚ್ಚು ಸಮೃದ್ಧವಾಗಿ ವೈವಿಧ್ಯಮಯವಾಗಿ ಪರಿಣಾಮಕಾರಿಯಾಗಿರ್ತದೆ ಅಂತ ದೇವನು ಇದು ಸ್ವರ್ಗದಲ್ಲಿ ಅಥವಾ ದೇವಚಾಂದದಲ್ಲಿ. ಈ ಸ್ವರ್ಗ ವಾಸವು ವೈವಿಧ್ಯತೆಯಿಂದ ಕೂಡಿದೆ, ಅಲ್ಲಿ ಬೇಸರ ಅನ್ನೋದು ಬೇಸರ ಅನ್ನೋದು ಇಲ್ಲ, ಅಲ್ಲಿ ಬೇಸರ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ಏನಪ್ಪ ಇದು ಮನಾಟನೆ ಸಹ ಈ ಸ್ವರ್ಗಲೋಕ, ನಾವು ಇಲ್ಲ ಸುಖ ಪಡ್ತಾ ಇದ್ದೋ, ಇಲ್ಲೆಲ್ಲ ನೋಡ್ತಾ ಇದ್ದೋ, ಕಣ್ಣಿಂದ ನೋಡ್ತಾ ಇದ್ದೋ, ಮುಟ್ತಾ ಇದ್ದೋ, ತಿಂತಾ ಇದ್ದೋ, ಎಲ್ಲ ನೋಡ್ತಾ ಇದ್ದೋ ಇಲ್ಲಿ, ಅಲ್ಲಿ ಏನು ದೇವಚಾಂದಲ್ಲಿ ಏನು ಇದೆಲ್ಲ ಇದೆಯಾ ಇಲ್ವೋ ಅಂತ ಒಂದು ಇದನ್ನ ಪರಿಕಲ್ಪನೆಯಲ್ಲಿ ಹೇಳ್ತೀನಿ. ಇದ್ವಾ ಈ ಸ್ವರ್ಗ ದೇವಚಾನ ಸ್ಥಿತಿಯು ಅರ್ಥಹೀನವೂ ಅಲ್ಲ, ವ್ಯರ್ಥವೂ ಅಲ್ಲ ಅಂತ ಹೇಳ್ತಾರೆ. ನಿಷ್ಪ್ರಯೋಜಕವೂ ಅಲ್ಲ, ನಿಷ್ಫಲ ಅಲ್ಲ. ಇಲ್ಲಿ ನಾವು ವಿಶ್ರಾಂತಿ ಪಡೆಯಬೇಕು, ಪ್ರಾಪಂಚಿಕ ಜೀವಿತದಿಂದ ನಿರುತ್ಸಾಹಗೊಂಡು ನಮ್ಮಲ್ಲಿರುವ ಉನ್ನತ ಭಾಗವು ಅಂದರೆ ಜೀವಾತ್ಮ ಪರಿಪಕ್ವ ಸ್ಥಿತಿಗೆ ಬಾರದಿದ್ದದ್ದು ಈಗ ದೇವಚಾನ ಸ್ಥಿತಿಯಲ್ಲಿ ಅರಳಿ ಹೊರಹೊಮ್ಮುವುದು, ಮತ್ತು ಹೀಗೆ ಅರಳಿದ ಭಾಗವು ಮತ್ತೆ ಭೌತಿಕ ಶರೀರಕ್ಕೆ ಅಂದರೆ ಮತ್ತೆ ನಾವು ಪುನರ್ಜನ್ಮ ಮರೆದಾಗ ಏನು ಅರಳಿ ಅಲ್ಲಿ ವಿಕಾಸ ಹೊಂದಿರ್ತದೆ ಆ ದೇವಚಾನದಲ್ಲಿ, ಮತ್ತೆ ಅದು ನಮಗೆ ಇಲ್ಲಿ ಅದು ಕೊಡ್ತಾ ಇರ್ತದೆ, ಆ ಸಂಪತ್ತನ್ನು ನಮಗೆ ವೃದ್ಧಿ ಮಾಡ್ತಾ ಇರ್ತದೆ. ಆವಾಗ ನಮ್ಮ ನೆಕ್ಸ್ಟ್ ಲೈಫು ಸಮೃದ್ಧವಾಗಿ ಇನ್ನೂ ಹೆಚ್ಚಿನ ಉನ್ನತ ಮಟ್ಟದ ಏಳಿಗೆಯಲ್ಲಿ ಅದು ಮುನ್ನಡೀತಾ ಇರ್ತದೆ. ಅಂದರೆ ಇಲ್ಲಿ ಮೊದಲಿಗಿಂತಲೂ ಈಗ ನಮ್ಮ ಲೌಕಿಕ ಬದುಕು ಉದಾತ್ತವಾಗಿ ಅಂದರೆ ಒಳ್ಳೆ ಸ್ಥಿತಿಯಲ್ಲಿ ಉದಾತ್ತವಾಗಿ ಲೋಕಹಿತವರಿತು ನಮ್ಮ ಉನ್ನತಾತ್ಮನ ಅಥವಾ ಜೀವಾತ್ಮನ ಒಂದು ಉತ್ತಮ ಸಾಧನವಾಗಿ ಸಹಾಯ ಮಾಡ್ತದೆ. ಅದು ಮಾಡಿ ಈಗ ಈ ಕೊನೆಯಿಲ್ಲದ ಜೀವನ ಯಾತ್ರೆಯಲ್ಲಿ ಮತ್ತು ನಮ್ಮ ಘನ ಉದ್ದೇಶಕ್ಕಾಗಿ ಸಹಾಯ ಮಾಡುತ್ತಿರುವ ಮುಂದೆ ಮಾಡುವ ಹಿಂದೆ ಮಾಡಿದ ನಮ್ಮ ನಿಜವಾದ ದಿಟವಾದ ಜೀವಾತ್ಮನ ಬಗ್ಗೆ ಯಾವ ಅತೃಪ್ತಿ ಪಡ್ತೀವಿ ನಾವು ಅಂತ ಮಾಸ್ಟರ್ಸ್ ಕ್ವಶನ್ ಮಾಡ್ತಾರೆ. ಅಂದರೆ ಇದೆಲ್ಲ ಏನು ಕಾಣ್ತಾ ಇಲ್ವ ಅಂತ ಹೇಳಿ ಇದನ್ನು ಇಲ್ಲಿಗೆ ನಾವು ದೇಹೇಂದ್ರಿಯ ಅದರ ಭೋಗಭಾಗ್ಯ ಸುಯೋಗ ಇದೆಲ್ಲವನ್ನು ನಾವು ಮಾಡ್ತಾ ಇಲ್ಲ. ಸೊ ನಾವು ಬದುಕಿದ್ದಾಗ ಒಬ್ಬ ನಾವು ತಂದೆ ತಾಯಿ ಮಕ್ಕಳು ಬಿಟ್ಟಾಗ ಅಥವಾ ಒಬ್ಬ ಕುಡುಕನ ಮಗನ ಬಿಟ್ಟಾಗ ಅಥವಾ ತಂದೆ ತಾಯಿಗಳು ಮಗು ಮತ್ತು ಗಂಡ ಹೆಂಡತಿರು ಅವರ ಏನು ಒಂದು ಸಂಬಂಧಗಳು ಪ್ರೇಮಪೂರ್ವಕವಾಗಿ ಒಂದು ಶ್ರದ್ಧಾಪೂರ್ವಕವಾಗಿ ಇದ್ದಾಗ ಅವ್ರನ್ನ ಮತ್ತೆ ನಾವು ಒಳ್ಳೆ ರೀತಿಯಲ್ಲಿ ಸಹಾಯ ಮಾಡ್ಬೋದು, ಅವ್ರನ್ನ ಒಳ್ಳೆ ಸ್ಥಿತಿಯಲ್ಲಿ ನಾವು ಕಾಣಬಹುದು ಅಂದ್ಬಿಟ್ಟು ಇದರಲ್ಲಿ ಹೇಳ್ತಾರೆ. ಸ್ನೇಹಿತರೆ, ಈ ರೀತಿ ನಾವು ಈ ಸ್ವರ್ಗ ಮತ್ತು ನರಕದ ಬಗ್ಗೆ ಏನು ನಮ್ಮ ಪರಿಕಲ್ಪನೆ ಏನಿತ್ತು ಇದು ಒಂದು ಕಾಮಧೇಯದ ಸ್ಥಿತಿ, ಮತ್ತು ಒಂದು ನಮ್ಮ ಸ್ವರ್ಗ ನಮ್ಮ ಜೀವಾತ್ಮನ ಒಂದು ಸ್ಥಿತಿ ನೆಲೆ ಅಂತ ನಮ್ಮ ಇತಿಹಾಸ ತತ್ವದಲ್ಲಿ ಹೇಳಿರೋದ್ರಿಂದ ನಾವು ಈ ಕಲ್ಪನೆಯಲ್ಲಿ ಇವೆರಡನ್ನು ಮೀರಿ ನಾವು ನಮ್ಮ ನೆಲೆ ಏನಿದೆ, ನಮ್ಮ ವಿಶ್ವಾತ್ಮನಲ್ಲಿ ನಮ್ಮ ದೃಷ್ಟಿ ಮೀರಿ ನಾವು ಮುಂದೆ ನಮ್ಮ ಪಯಣ ನಡೆಸಬೇಕಾಗಿದೆ. ಇಷ್ಟೇಳಿ ಇವತ್ತಿನ ಈ ವಿಷಯನ ಇಲ್ಲಿಗೆ ನಿಲ್ಲಿಸೋಣ.